कांताय कल्याण गुणैकधाम्ने नवद्युनाथ प्रतिम प्रभाय नारायणाय अखिल कारणाय श्री प्राणनाथाय नमस्करोमि। श्री गुरुभ्यो नमः। ಪಂಡಿತಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದು ಅವತಾರವನ್ನ ಅಸಾಧಾರಣ ಅವತಾರ ಅಂತ ಪರಿಗಣಿಸಿದ್ದಾರೆ. ಇತಿಹಾಸದಲ್ಲಿ ತುಂಬಾ ಜನ ಯೋಗ್ಯ ಪುರುಷರು ಬಂದು ಹೋಗಿದ್ದಾರೆ, ಅವರವರ ಸಾಧನೆಗೋಸ್ಕರ ಬಂದವರು. ಆದ್ರೆ ವಾಯುದೇವರು ಅವರು ನಿತ್ಯ ಸಾಧನೆ ಮಾಡಿಕೊಡ್ತಾ ಇದ್ದಾರೆ. ಅವರು ಭೂಲೋಕದಲ್ಲಿ ವ್ಯಕ್ತರಾಗಿ ಬರಬೇಕಾಗಿಲ್ಲ. ಗಾಳಿ ಯಾವತ್ತು ಗೊತ್ತಿಲ್ಲದೆ ಸಾಧನೆ ಮಾಡಿಕೊಳ್ಳುವ ಸ್ವಭಾವ ಗಾಳಿಯದ್ದು. ಹಾಗಿದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣುವ ವ್ಯಕ್ತಿತ್ವವನ್ನು ಪಡೆದದ್ದು ಯಾಕೆ ಅಂದ್ರೆ ನಮ್ಮ ಆತ್ಮೋದ್ಧಾರಕ್ಕಾಗಿ. ಹಾಗಾಗಿ ಪಂಡಿತಾಚಾರ್ಯರೇ ಅವರ ಗ್ರಂಥದಲ್ಲಿ ಹೇಳ್ತಾರೆ, ಕೃತ್ಯೇಷು ಪ್ರವರಃ ಇತೀಹ ವರ್ಣಯಾಮಃ ಅಂತ. ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಕೆಲಸಗಳಲ್ಲಿ ತುಂಬಾ ಒಳ್ಳೆಯ ಕೆಲಸ ಯಾವುದು ಅಂದ್ರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನ ಮನನ ಮಾಡುವುದೇ ತುಂಬಾ ಒಳ್ಳೆಯ ಕೆಲಸ. ಯಾಕೆಂದ್ರೆ ನಮಗೆ ಶಾಶ್ವತವಾದ ಸುಖದ ಕಡೆ ಕರೆದುಕೊಂಡು ಹೋಗುವಂತಹ ಗುರುಗಳು ಶ್ರೀಮದ್ ಆಚಾರ್ಯರಾಗಿದ್ದಾರೆ. ಹಾಗಾಗಿ ಆಚಾರ್ಯರ ಕುರಿತಾಗಿ 16 ಸಂಘಗಳಿಂದ ಇನ್ನು ಹೇಳಬೇಕಾದ ಸಂಗತಿಗಳು ತುಂಬಾ ಇದೆ ಪಂಡಿತಾಚಾರ್ಯರ ದೃಷ್ಟಿಯಲ್ಲಿ. ಆದರೆ ಗ್ರಂಥ ದೊಡ್ಡದಾಗಬಾರದು ಅನ್ನುವ ಭಯದಿಂದ ತುಂಬಾ ಸಂಕ್ಷಿಪ್ತವಾಗಿ ಆಚಾರ್ಯರ ಮಹಿಮೆಯನ್ನ ಬಹಳ ಅರ್ಥಪೂರ್ಣವಾಗಿ ನಮ್ಮೆಲ್ಲರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗುವ ಸಂತೋಷವನ್ನು ಕೊಡುವ ರೀತಿಯಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ಅಂತಹ ನಾರಾಯಣ ಪಂಡಿತಾಚಾರ್ಯರ ದಯೆಯನ್ನ ಸ್ಮರಣೆ ಮಾಡಿಕೊಂಡು ಮಧ್ವ ವಿಜಯದ ಒಂದೊಂದೇ ಸರ್ಗಗಳಿಗೆ ಆಯ್ದ ಕೆಲವು ಪ್ರಶ್ನೆಗಳನ್ನ ಎಲ್ಲರಿಗೂ ಸಮಗ್ರ ಆಚಾರ್ಯರ ಕೃತಿಗಳ ಬಗ್ಗೆ ಮಾಧ್ವನಾಗಿ ಹುಟ್ಟಿದಾಗ ಒಮ್ಮ ಪರಿಚಯ ಇರಬೇಕು. ಸುಮ್ಮನೆ ಮನುಷ್ಯ ಜನ್ಮ ಅಲ್ಲ, ಇದರಲ್ಲಿ ಆಚಾರ್ಯರ ಮಹಿಮೆಯನ್ನು ಅರ್ಥ ಮಾಡಿಕೊಂಡಾಗ ಸಾರ್ಥಕವಾಗುತ್ತೆ ಅಂತ ಅತ್ಯಂತ ಮೌಲಿಕವಾದ ಒಂದು ಕೆಲಸ ಆಚಾರ್ಯರ ಜೀವಿತ ಅವಧಿಯ ಕೃತ್ಯಗಳ ಚಿಂತನೆ. ಹಾಗಾಗಿ ಇಲ್ಲಿ ಅನೇಕ ವಿದ್ವಾಂಸರುಗಳು ಸಾಧಕರೆಲ್ಲ ಸೇರಿ ಈ ಪ್ರಶ್ನೋತ್ತರವನ್ನು ರಚನೆ ಮಾಡಿದ್ದಾರೆ. ಇದನ್ನೆಲ್ಲ ಮನನ ಮಾಡಿಕೊಡಬೇಕು. ಇದಕ್ಕೆ ತುಂಬಾ ವಿಸ್ತಾರವಾಗಿ ನಾನೇನು ಹೇಳೋದಿಲ್ಲ. ಅದೇ ಪ್ರತಿಯೊಂದು ಪ್ರಶ್ನೆಗಳ ಹಿಂದೆ ಮುಂದೆ ಇರುವ ಸಂಗತಿಗಳ ಜೊತೆಗೆ ಒಂದಷ್ಟು ಪ್ರಶ್ನೆ ಮತ್ತೆ ಉತ್ತರಗಳನ್ನು ಹೇಳುವ ಪ್ರಯತ್ನವನ್ನ ಇವತ್ತಿನಿಂದ ಮಾಡ್ತಾ ಇದ್ದೇನೆ. ಮೊದಲು ಆರಂಭದಲ್ಲಿ ಪೀಠಿಕಾ ರೂಪದಲ್ಲಿ ಒಂದು 3 ಪ್ರಶ್ನೆಗಳಿವೆ, 3-4 ಪ್ರಶ್ನೆ. ಮಧ್ವಾಚಾರ್ಯರ ಸಮಕಾಲದಲ್ಲಿಯೇ ರಚಿತವಾದ ಮಧ್ವಾಚಾರ್ಯರ ಗ್ರಂಥವನ್ನ ಮಧ್ವಾಚಾರ್ಯರ ಚರಿತ್ರೆಯನ್ನ ಹೇಳುವ
ಆರಂಭದಲ್ಲಿ ಒಂದು
ಮಧ್ವಾಚಾರ್ಯರ ಕಾಲದಲ್ಲಿ ಅಂದ್ರೆ ಪಂಡಿತಾಚಾರ್ಯರು ಮಧ್ವಾಚಾರ್ಯರನ್ನ ನೋಡಿ ಮಧ್ವಾಚಾರ್ಯರ ಕಾಲದಲ್ಲಿಯೇ ಅವರ ಚರಿತ್ರೆಯನ್ನ ಹೇಳಿದ ಗ್ರಂಥ ಯಾವುದು ಅನ್ನುವ ಪ್ರಶ್ನೆಗೆ ಮಧ್ವ ವಿಜಯ ಅಂತ, ಸುಮಧ್ವ ವಿಜಯ ಅಂತ ಕೆಲವರು ಹೇಳ್ತಾರೆ, ಶ್ರೀಮಧ್ವ ವಿಜಯ ಅಂತ ಕೆಲವರು ಹೇಳ್ತಾರೆ, ಶ್ರೀಮನ್ ಮಧ್ವ ವಿಜಯ ಅಂತ ಕೆಲವರು ಹೇಳ್ತಾರೆ. ಮಧ್ವ ವಿಜಯ ಮಧ್ವ ಅಂತ ಬಳಿಥಾ ಸೂತ್ರದಲ್ಲಿರುವ ನಾಮ, ಆದ್ರಿಂದ ಮಧ್ವ ವಿಜಯ ಅಂತ ಉತ್ತರವನ್ನು ಕೊಟ್ರೆ ಸಾಕು, ಮಧ್ವ ವಿಜಯ ಅನ್ನುವ ಗ್ರಂಥ. ಮಧ್ವ ವಿಜಯವನ್ನ ರಚನೆ ಮಾಡಿದವರು ಯಾರು? ನಾರಾಯಣ ಪಂಡಿತಾಚಾರ್ಯರು ಅನ್ನುವ ಉತ್ತರ ಇದೆ. ಪುನಃ ನಾರಾಯಣ ಪಂಡಿತಾಚಾರ್ಯರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ಅನ್ನುವ ಜ್ಞಾನ ಇರಬೇಕು. ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯ ಅನ್ನುವ ಕೃತಿಯನ್ನ ರಚನೆ ಮಾಡಿದ್ದಾರೆ. ಮತ್ತೆ ಮಧ್ವ ವಿಜಯ ಗ್ರಂಥಕ್ಕೆ ನಾರಾಯಣ ಪಂಡಿತಾಚಾರ್ಯರೇ ಬರೆದ ವ್ಯಾಖ್ಯಾನ ಯಾವುದು? ಮಧ್ವ ವಿಜಯ ಗ್ರಂಥ ಇದೆ, ಗ್ರಂಥಕರ್ತೃವಾದ ಪಂಡಿತಾಚಾರ್ಯರೇ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅವರ ಗ್ರಂಥಕ್ಕೆ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ, ಯಾರು ತಪ್ಪಾಗಿ ವ್ಯಾಖ್ಯಾನ ಮಾಡಬಾರದು ಅಂತ ಸಂಕ್ಷಿಪ್ತವಾದ ವ್ಯಾಖ್ಯಾನ. ಅದಕ್ಕೆ ಹೆಸರೇನು ಅಂತ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಹೇಳಬೇಕು. ಭಾವ ಪ್ರಕಾಶಿತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಮಧ್ವಾಚಾರ್ಯರ ಕೃತಿಗೆ ಸಂಬಂಧಪಟ್ಟ ಪಂಡಿತಾಚಾರ್ಯರ ಈ 16 ಸರ್ಗಗಳನ್ನ ಅಧ್ಯಯನ ಮಾಡಿಯೇ ಒಂದು ಬಾರಿ ಪಾರಾಯಣ ಮಾಡಿಯೇ ಊಟ ಮಾಡಬೇಕು ಅನ್ನುವ ಸಂಪ್ರದಾಯ ಕೆಲವರಲ್ಲಿತ್ತು. ಆದರೆ ದ್ವಾದಶಿ ದಿವಸಗಳಲ್ಲೆಲ್ಲ ತುಂಬಾ ಪಾರಾಯಣಕ್ಕೆ ವಿಳಂಬವಾಗ್ತಾ ಇತ್ತು ಅಂತ ಕರುಣೆಯಿಂದ ಪಂಡಿತಾಚಾರ್ಯರು ಮಧ್ಯ ವಿಜಯದ ಸಾರವನ್ನ ಪ್ರತಿದಿನ ಪಾರಾಯಣ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಮತ್ತೊಂದು ಗ್ರಂಥವನ್ನ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದ್ದಾರೆ. ಅದು ಯಾವ ಗ್ರಂಥ ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಬೇಕಾಗುತ್ತೆ, ಪ್ರಮೇಯ ನವಮಾಲಿಕಾ ಅಂತ ಆ ಗ್ರಂಥದ ಹೆಸರು. ಪ್ರಮೇಯ ನವಮಾಲಿಕಾ ಅಂತ ಪಂಡಿತಾಚಾರ್ಯರೇ ಕೊನೆಗೆ ಆ ಗ್ರಂಥದ ಕೊನೆಯಲ್ಲಿ ಹೇಳಿದ್ದಾರೆ. ಆ ಅಣುಮಧ್ಯ ವಿಜಯ ಅಂತಾನು ಇದಕ್ಕೆ ಹೆಸರಿದೆ, ನಾಮಾಂತರ. ಅಣುಮಧ್ಯ ವಿಜಯ ಅನ್ನೋದು ನಾಮಾಂತರ, ಪ್ರಮೇಯ ನವಮಾಲಿಕಾ ಅನ್ನುವುದು ಗ್ರಂಥಕರ್ತೃಗಳೇ ಕೊಟ್ಟಿರುವ ಹೆಸರು. ಇದಿಷ್ಟು ಗ್ರಂಥದಿಂದ, ಮಧ್ಯ ವಿಜಯ ಗ್ರಂಥದಿಂದ ಹೊರಗಡೆ ನಿಂತು ಕೇಳಿದ ಪ್ರಶ್ನೆಗಳು. ಇನ್ನು ಗ್ರಂಥದ ಒಳಗಡೆ ಮೊದಲನೇ ಸರ್ಗಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳಿದೆ. ತತ್ವಪ್ರದೀಪ ಗ್ರಂಥವನ್ನು ರಚಿಸಿದವರು ಯಾರು, ಪ್ರಶ್ನೆ ಇಷ್ಟೇ ಇದೆ. ಅದಕ್ಕೆ ಉತ್ತರ ಕೊಡ್ತೇವೆ, ತ್ರಿಪುರ ಪಂಡಿತಾಚಾರ್ಯರು ಅಂತ ಉತ್ತರವೂ ಇದೆ. ಆದರೆ ತತ್ವಪ್ರದೀಪ ಅನ್ನುವ ಗ್ರಂಥ ಅದು ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ತಿಳ್ಕೊಳ್ಬೇಕು. ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿದ್ರು. ಆಚಾರ್ಯರ ಕೊಟ್ಟ ವಿವರಣೆ ಅದು ಭಾಷ್ಯ ರೂಪದಲ್ಲಿದೆ, ಅವರಿಂದ ಪಾಠವನ್ನು ಕೇಳಿದ್ದಾರೆ. ಹಾಗಾಗಿ ಆಚಾರ್ಯರ ಬಾಯಿಂದ ಬಂದ ವಿಚಾರಗಳು, ಆಚಾರ್ಯರ ಕೃತಿಯಿಂದ ಮೂಡಿದ ವಿಚಾರಗಳು, ಅದು ಎರಡನ್ನೂ ಧರಿಸಿದ ಏಕೈಕ ಗ್ರಂಥ ಅದು ತತ್ವಪ್ರದೀಪ. ಯಾಕೆಂದ್ರೆ ಪಂಡಿತಾಚಾರ್ಯರು ಆಚಾರ್ಯರಿಂದ ಸಮಗ್ರ ಬ್ರಹ್ಮಸೂತ್ರ ಭಾಷ್ಯವನ್ನ ಪಾಠ ಕೇಳಿದ್ದಾರೆ. ಆಚಾರ್ಯರ ಭಾಷ್ಯ ಏನಿದೆ ಕೈಯಲ್ಲಿ ಬರೆದ ಭಾಷ್ಯ ವ್ಯಾಖ್ಯಾನ ಬ್ರಹ್ಮಸೂತ್ರಗಳಿಗೆ, ಅದನ್ನು ಪ್ರೀತಿಯಿಂದ ಭಕ್ತಿಯಿಂದ ಅಧ್ಯಯನ ಮಾಡಿದ್ದಾರೆ. ಆ ಭಾಷ್ಯದ ವಚನ, ಆಚಾರ್ಯರ ಪ್ರವಚನದ ವಿಚಾರ ಎರಡನ್ನೂ ಮೇಲನ ಮಾಡಿಕೊಂಡು ರಚನೆ ಮಾಡಿದ ಗ್ರಂಥ ತತ್ವಪ್ರದೀಪ. ವಾಸ್ತವಿಕವಾಗಿ ಗೃಹಸ್ಥರು ಬರೆದ ಟೀಕಾ ಗ್ರಂಥ ಯಾವುದು ಅಂತ ಕೇಳಿದ್ರೆ ತತ್ವಪ್ರದೀಪ ಅಂತ ಉತ್ತರವನ್ನು ಕೊಡಬೇಕು. ಅಂದ್ರೆ ಬ್ರಹ್ಮಸೂತ್ರಗಳ ತತ್ವವನ್ನ ಬೆಳಗಿಸುವ ಗ್ರಂಥ ತ್ರಿವಿಕ್ರಮ ಪಂಡಿತಾಚಾರ್ಯರ ತತ್ವಪ್ರದೀಪ, ಆಚಾರ್ಯರ ಭಾಷ್ಯ ಮತ್ತು ಪ್ರವಚನಗಳ ವಿವರಣೆ ಅಂತ ಈ ತರ ಉತ್ತರವನ್ನು ಕೊಟ್ರೆ ಸಮರ್ಪಕವಾಗುತ್ತೆ. ತತ್ವಪ್ರದೀಪ ಗ್ರಂಥವನ್ನ ರಚನೆ ಮಾಡಿದವರು ಯಾರು ಅಂತ ನಿಮ್ಮನ್ನ ರಸಪ್ರಶ್ನೆಯಲ್ಲಿ ಯಾರಾದರೂ ಪ್ರಶ್ನೆ ಕೇಳ್ತಾರೆ, ನೀವು ಕೂಡಲೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಉತ್ತರವನ್ನು ಕೊಡ್ತೀರಿ. ಆದ್ರೆ ಈ ಗ್ರಂಥವನ್ನ ರಚನೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಕೈಯಲ್ಲಿ ಆಚಾರ್ಯರೇ ಪ್ರೇರಣೆ ಮಾಡಿ ಬರೆಸಿದ್ರು. ಆಚಾರ್ಯರು ಪ್ರೇರಣೆ ಮಾಡಿ ಅವರ ಕೈಯಲ್ಲಿ ಟೀಕೆಯನ್ನ ಬರೆಸಿದ್ರು ಅದಕ್ಕೆ. ಹಾಗಾಗಿ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅನ್ನುವ ಒಂದು ವಿವರಣೆಯನ್ನ, ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟದ್ದು ಅನ್ನೋ ವಿವರಣೆಯನ್ನು ಕೊಡಬೇಕಾಗುತ್ತೆ. ನಾರಾಯಣ ಪಂಡಿತಾಚಾರ್ಯರು ಮಧ್ಯ ವಿಜಯವನ್ನು ರಚಿಸಿದ ಉದ್ದೇಶ ಏನು? ಮಧ್ಯ ವಿಜಯ ಗ್ರಂಥವನ್ನ ತಮ್ಮ ಗುರುಗಳು, ನನಗೊಬ್ರು ಗುರುಗಳಿದ್ದಾರೆ ಅವ್ರನ್ನ ಪ್ರಶಂಸೆ ಮಾಡಬೇಕು ಅನ್ನಿತ್ತು, ಮಾಡಿದೆ. ಮಧ್ವಾಚಾರ್ಯರು ಒಂದು ವರ್ಗದವರಿಗೆ ಗುರುಗಳಲ್ಲ, ಯಾರ್ಯಾರಿಗೆ ಮೋಕ್ಷದ ಆಕಾಂಕ್ಷೆ ಇದೆ ಅವರೆಲ್ಲರಿಗೂ ಕೂಡ ಗುರುಗಳಾದವರು ಮಧ್ವಾಚಾರ್ಯರು. ಹಾಗಾಗಿ ಪಂಡಿತಾಚಾರ್ಯರ ಕೃತಿ ಯಾವುದೋ ಒಂದು ವರ್ಗೀಕರಣ ಮಾಡಿ ಒಂದು ಗುಂಪಿನವರಿಗೆ ಸಂಬಂಧಪಟ್ಟದ್ದಲ್ಲ, ಮೋಕ್ಷಕ್ಕೆ ಹೋಗುವ ಸಮಸ್ತ ಸಜ್ಜನರಿಗೂ ಉಪಕಾರವನ್ನ ಮಾಡುವಂತಹ ಗ್ರಂಥ ಮಧ್ಯ ವಿಜಯ. ಆ ಮಧ್ಯ ವಿಜಯ ಗ್ರಂಥದ ಉದ್ದೇಶ ಏನು ಅಂದ್ರೆ, ಮೊದಲು ಗುರುಗಳಲ್ಲಿ ಸರಿಯಾದ ಭಕ್ತಿ ಹುಟ್ಟಬೇಕು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೆ ಅಂತ ಹೇಳಿದ್ದಾರೆ. ಆ ಗುರುಭಕ್ತಿಯಿಂದ ಮುಕುಂದನಲ್ಲಿ ಭಕ್ತಿ ಹುಟ್ಟುತ್ತೆ. ಮೊದಲು ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಳ್ಬೇಕು, ನಂತರ ಭಗವಂತ ಅನುಗ್ರಹವನ್ನ ಮಾಡುತ್ತಾನೆ. ಗುರುಗಳ ಅನುಗ್ರಹವನ್ನೇ ಸಂಪಾದನೆ ಮಾಡಿಕೊಳ್ಳಿಲ್ಲ ಆದ್ರೆ ದೇವರು ಅನುಗ್ರಹ ಮಾಡಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಎಷ್ಟು ಅಂದ್ರೆ, ಗುರುಭಕ್ತಿಯ ದ್ವಾರ ಹರಿಭಕ್ತಿ ಹುಟ್ಟಬೇಕು ಅಂತ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅನ್ನೋದು ಸಮರ್ಪಕವಾದ ಉತ್ತರ. ಇನ್ನು ಮಹಾತ್ಮರ ಚರಿತ್ರೆಯನ್ನ ಮಧ್ವಾಚಾರ್ಯರು ಇರ್ಬೋದು ಅಥವಾ ವಾದಿರಾಜರು ಇರ್ಬೋದು, ಜಯತೀರ್ಥರಿರ್ಬೋದು, ರಾಘವೇಂದ್ರ ಸ್ವಾಮಿಗಳು, ಇಂಥ ಮಹಾಮಹಿಮರ ಕೀರ್ತನೆಯನ್ನ, ಚರಿತ್ರೆಯನ್ನ ಕೀರ್ತನೆ ಮಾಡಿದ್ರೆ ನಮಗೆ ಆಗುವ ಲಾಭ ಏನು? ಪಂಡಿತಾಚಾರ್ಯರು ಹೇಳ್ತಾರೆ, ಸಾಮಾನ್ಯ ಒಂದು ಕೃತಿಯನ್ನ ರಚನೆ ಮಾಡುವವರಿಗೆ ಕೀರ್ತಿ ಲಾಭ ಅಂತಿರುತ್ತೆ, ಧನ ಲಾಭ ಆಗಬೇಕು, ಕೀರ್ತಿ ಸಿಗಬೇಕು ಅನ್ನುವ ಅಪೇಕ್ಷೆ ಇರುತ್ತೆ. ಆದರೆ ಪಂಡಿತಾಚಾರ್ಯ ಹೇಳ್ತಾರೆ, ನನ್ನ ಉದ್ದೇಶ ನಿಮ್ಮ ಉದ್ದೇಶ ಒಂದಾಗಿ ಇರಲಿ, ಮನೋವಿಶುದ್ಧಿ ಚರಿತಾನುವಾದ. ನಾವಿಷ್ಟೆಲ್ಲ ಮಾಡ್ತಾ ಇರೋದು ಯಾವ ಪ್ರಶಸ್ತಿಗಾಗಿ ಅಲ್ಲ, ಯಾವ ಸನ್ಮಾನ ಸಮಾರಂಭಗಳಿಗಾಗಿ ಅಲ್ಲ, ನಮ್ಮ ಮನಸ್ಸು ಶುದ್ಧಿ ಆಗಬೇಕು. ಆಚಾರ್ಯರ ಚರಿತ್ರೆಯನ್ನು ಹೇಳುವುದರಿಂದ ನಮ್ಮ ಮನಸ್ಸು ನಿರ್ಮಲವಾಗುತ್ತೆ. ಆ ಮನಸ್ಸಿನಲ್ಲಿರುವಂತಹ ಕಾಮಕ್ರೋಧಾದಿಗಳನ್ನ ಹೊರಗೆ ತಳ್ಳಬೇಕು ಅಂತ ಆದ್ರೆ ಆಚಾರ್ಯರ ಚಿಂತನೆಯನ್ನ ನಮ್ಮ ಹೃದಯದಲ್ಲಿ ಮಾಡಬೇಕು. ಮನೋವಿಶುದ್ಧಿ ಚರಿತಾನುವಾದ ಅಂತ ಪಂಡಿತಾಚಾರ್ಯ ಹೇಳಿದ ಅಭಿಪ್ರಾಯವನ್ನೇ ಹೇಳಬೇಕು. ಮನಃಶುದ್ಧಿಗಾಗಿ ಮಹಾತ್ಮರ ಚರಿತ್ರೆಯನ್ನ ಹೇಳಬೇಕು ಅಂತ ಅರ್ಥ. ಅದೇ ಲಾಭ. ಮತ್ತೆ ಹನುಮಂತ ಯಾರ ಅವತಾರ? ಕೇಸರಿಯ ಮಗ, ಅಂಜನೆಯ ಮಗನಾದ ಹನುಮಂತ, ಅವನು ಯಾರ ಅವತಾರ ಅಂದ್ರೆ ಮುಖ್ಯ ಪ್ರಾಣನ ಅವತಾರ. ಶ್ರೀಮಂತನೇನಂ ಹನುಮಂತ ಬಾಹು ಅಂತ ಅಂದ್ರೆ, ಕೆಲವೊಮ್ಮೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸಗಳಿದೆ ದೇವತೆಗಳಲ್ಲಿ. ಈಗ ಅರ್ಜುನನಿಗೆ ನಾನು ದೇವೇಂದ್ರ ಅನ್ನುವ ಜ್ಞಾನ ಇರಲಿಲ್ಲ, ಇಂದ್ರನಿಗೆ ಗೊತ್ತಿತ್ತು ನನ್ನ ಇನ್ನೊಂದು ಅವತಾರ ಅರ್ಜುನ. ಮೂಲ ರೂಪಕ್ಕೆ ಅವತಾರ ರೂಪದ ಜ್ಞಾನ ಇದೆ, ಅವತಾರ ರೂಪಕ್ಕೆ ಮೂಲ ರೂಪದ ಜ್ಞಾನ ಇರೋದಿಲ್ಲ. ಆದರೆ ಹನುಮಂತನ ಅವತಾರದಲ್ಲಿ ಭಟ್ಟದರ್ಶನ ಮಿತ್ತಮೇವ ನೀತಂ ಅಂತ, ಇತ್ತಮೇವ ಅಂದ್ರೆ ಮೂಲ ರೂಪದಲ್ಲಿ ಹೇಗೆ ಜ್ಞಾನ ಭಕ್ತಿಯಾದಿಗಳೆಲ್ಲ ಯಥಾರ್ಥ ಜ್ಞಾನ ಹನುಮಂತ ದೇವರಿಗಿದೆ ಮುಖ್ಯ ಪ್ರಾಣನಿಗೆ, ಅವತಾರ ರೂಪದಲ್ಲಿಯೂ ಅಷ್ಟೇ ಜ್ಞಾನ ಇದೆ. ಇದನ್ನೇ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ತ್ರಿಶ್ವಪ್ಪೇ ಭಾವತಾರೇಶು ಅರಿಭೀರ್ ಅಪಗೃಣಂ ಹಿಂಸಿತೋ ನಿರ್ವಿಕಾರ, ತ್ರಿಶ್ವಪ್ಪೇ ಭಾವತಾರೇಶು ಸರ್ವಜ್ಞ, ತ್ರಿಶ್ವಪ್ಪೇ ಭಾವತಾರೇಶು ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಅಂತ. ಮೂರು ಅವತಾರಗಳಲ್ಲಿಯೂ, ಹನುಮ ಭೀಮ ಮಧ್ವ ಅನ್ನುವ ಮೂರು ಅವತಾರಗಳಲ್ಲಿಯೂ ಕೂಡ ಯಥಾರ್ಥ ಜ್ಞಾನವನ್ನು ಹೊಂದಿದವರು ವಿಶೇಷವಾಗಿ ನಮ್ಮ ಹನುಮಂತ ದೇವರು ಮುಖ್ಯ ಪ್ರಾಣದೇವರು ಅನ್ನುವ ಎಚ್ಚರವನ್ನು ಹೊಂದಬೇಕು. ಕೇಸರಿಯ ಮಗನಾದ ಹನುಮಂತ ಮುಖ್ಯ ಪ್ರಾಣನ ಅವತಾರ. ಮುಖ್ಯ ಪ್ರಾಣನಿಗೂ ಹನುಮಂತನಿಗೂ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಚಿಂತನೆ ಮಾಡಬೇಕು. ಅಲ್ಲಿ ಮುಖ್ಯ ಪ್ರಾಣದೇವರ ಅವತಾರ ಅಂತ ಇಷ್ಟೇ ಹೇಳಿದ್ದಾರೆ. ಕಥಾಭಾಗ ಹನುಮಂತನ ಚರಿತ್ರೆ ಅಂತ ಕೊಟ್ಟಿರ್ತಾರೆ, ಸ್ವಲ್ಪ ಭಾಗ ಅದು ಗೊತ್ತಿರಬೇಕು ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಸೀತೆಗೆ ತೊಂದರೆ ಕೊಟ್ಟ ರಾವಣನನ್ನು ಹನುಮಂತ ಹೇಗೆ ಶಿಕ್ಷಿಸಿದ? ಹನುಮಂತನಿಗೂ ರಾವಣನಿಗೂ ಭೇಟಿಯಾದಾಗ ಬಹಳ ಚೆನ್ನಾಗಿದೆ ಆ ಪ್ರಸಂಗ. ಮುಷ್ಟಿಯಿಂದ ಹೊಡಲಿಕ್ಕೆ ಸಿದ್ಧನಾಗ್ತಾನೆ. ರಾವಣ ಹೇಳ್ತಾನೆ, ನಾನು ಹೊಡಿತೇನೆ ನೀನು ಹೊಡಿದೇನ, ಬಲ ಪರಾಕ್ರಮವನ್ನು ತೋರಿಸು ಅಂತ. ಹನುಮಂತ ಹೇಳ್ತಾನೆ, ನೀನು ಮೊದಲು ಹೊಡೆದು ಬಿಡು ಅಂತಾನೆ. ರಾವಣ ಕೇಳ್ತಾನೆ, ಯಾಕೆ ನಾನು ಮೊದಲು ಹೊಡಿಬೇಕು, ನೀನೇ ಹೊಡಿ ಅಂತ ಹೇಳ್ತಾನೆ. ಹನುಮಂತ ಹೇಳ್ತಾನೆ, ನಾನು ಮೊದಲು ಹೊಡೆದ ಮೇಲೆ ನಿನಗೆ ಹೊಡಿಲಿಕ್ಕೆ ತಾಣವೇ ಇರೋದಿಲ್ಲ ಅಂತ ಏಟು ನಂದು. ನೀನು ಹೊಡೆದ್ರೆ ನಾನು ಆಕಣಾಶ್ಮ ಸಮ, ಅದನ್ನ ಸಹಿಸಿಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿದೆ ಅಂತ ಹೇಳ್ತಾನೆ. ಹಾಗಾಗಿ ಆಯ್ತು ಅಂತ ಹನುಮಂತನಿಗೆ ರಾವಣ ಹೊಡೆದಾಗ ಹನುಮಂತ ವಿಚಲಿತನಾಗಲಿಲ್ಲ. ಆದರೆ ಹನುಮಂತ ರಾವಣನಿಗೆ ಮುಷ್ಟಿಯಿಂದ ಹೊಡೆದಾಗ ಅವನ ರಕ್ತವನ್ನ ಕಾಯಿಕೊಂಡು ಬಿದ್ದ ಅನ್ನುವ ಕಥೆ ರಾಮಾಯಣದಲ್ಲಿದೆ. ಸೀತೆಗೆ ತೊಂದರೆ ಕೊಟ್ಟ ರಾವಣನಿಗೆ ಹನುಮಂತ ಹೇಗೆ ಶಿಕ್ಷೆ ಕೊಟ್ಟ ಅನ್ನುವ ಪ್ರಶ್ನೆಗೆ ಒಂದು ಪದದ ಉತ್ತರ, ಮುಷ್ಟಿ ಪ್ರಹಾರವನ್ನು ಕೊಟ್ಟ. ಹೇಗೆ ಏನ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ಬೇಕಷ್ಟೆ. ಮುಷ್ಟಿ ಪ್ರಹಾರಂ ದಶಕಾಯ ಸೀತ ಸಂತರ್ಜನಾಭ್ಯೋತ್ತರ ಮೇಷಕೋದಾತ್. ನಾನೊಬ್ಬ ದೂತನಾಗಿ ಈ ತರ ಪೆಟ್ಟು ಹೊಡಿತಾ ಇದ್ದೇನೆ, ನಮ್ಮ ನಾಯಕನಾದ ರಾಮ ಬಂದ್ರೆ ನಿನ್ನ ಕಥೆ ಏನು ಅಂತ ಹೆದರಿಗೆ ಹುಟ್ಟಿಸುವ ಮುಷ್ಟಿ ಪ್ರಹಾರವನ್ನ ನೀಡಿದ. ಹನುಮಂತ ಗಂಧಮಾಧನ ಪರ್ವತವನ್ನ ತರುವಾಗ ಏನು ಆಯಾಸವನ್ನ ಪಟ್ಟ, ಅದಕ್ಕಿಂತ ಅಧಿಕವಾದ ಆಯಾಸ ಅವನಿಗೆ ಯಾವ ಪ್ರಕರಣದಲ್ಲಿ ಆಯಿತು, ಯಾವ ಸಂದರ್ಭದಲ್ಲಿ ಆಯಿತು ಅಂತ. ಅಲ್ಲಿರುವ ಶಬ್ದಗಳ ವ್ಯತ್ಯಾಸ ಇರುತ್ತೆ, ಅರ್ಥ ಒಂದೇ. ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಅಲ್ಲಿರುವ ಶಬ್ದಗಳನ್ನ ವ್ಯತ್ಯಾಸ ಮಾಡಿ ಹೇಳಿದ್ದೇನೆ. ಕೋತಿಗಳೆಲ್ಲ ಸತ್ತಾಗ ಗಂಧಮಾಧನ ಪರ್ವತವನ್ನ ಹನುಮಂತ ತಂದ, ಅನಾಯಾಸವಾಗಿ ತಂದ, ಅದರಲ್ಲಿ ಸ್ವಲ್ಪವೂ ಆಯಾಸ ಇಲ್ಲ. ವ್ಯಗ್ರ ಬುದ್ಧಿಯಾತ್ವಯಾತ ಅಂತ ಪಂಡಿತಾಚಾರ್ಯ ಹೇಳಿದ್ದಾರೆ, ಏಕಾಗ್ರತೆಯೇ ಇಲ್ಲದೆ ಅನಾಯಾಸವಾಗಿ ಹೊತ್ತು ತಂದ. ಆದರೆ ಇದೇ ಹನುಮಂತ ರಾಮದೇವರಿಗೆ ಹೂವನ್ನು ತರಬೇಕಾದ್ರೆ ಆಯಾಸ ಆಯ್ತಂತೆ, ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿ ಆಯಾಸ ಆಯ್ತು ಅಂತ ಕೇಳಿದ್ದಾರೆ. ರಾಮನಿಗೆ ಹೂವನ್ನು ತರಬೇಕಾದ್ರೆ ಆಯಾಸ ಅಂತ ಉತ್ತರವನ್ನು ಹೇಳಬೇಕು. ಯಾಕೆ ಆಯಾಸ ಆಯ್ತು ಅಂದ್ರೆ ಮೂಗಿನ ಗಾಳಿ ತಾಗಬಾರದು, ಪ್ರಕೃತಿ ಸಂತತಿಯ ಅಶುಚಿಗಳು ತಾರಬಾರದು, ಯಾರು ಅದನ್ನು ನೋಡಬಾರದು, ಹೂವಿನಲ್ಲಿರುವ ಪರಿಮಳ ಹೊರಗಡೆ ಹೋಗದೇ ಇರುವ ಹಾಗೆ ಜಾಗ್ರತೆ ಮಾಡಬೇಕು. ಹೀಗೆ ಆ ದೇವರಿಗೆ ಸಂಬಂಧಪಟ್ಟ ಪದಾರ್ಥವನ್ನ ಎಷ್ಟು ಶುದ್ಧವಾಗಿ ತರಬೇಕು ಅನ್ನುವ ಏಕಾಗ್ರತೆಯಲ್ಲಿ ಆಯಾಸ ಆಯಿತು. ಆಯಾಸ ಆಯಿತು ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ, ಅಷ್ಟು ಅವರು ಏಕಾಗ್ರತೆಯಿಂದ ಹೂವನ್ನ ತಂದ್ರು. ಆದ್ರೆ ರಾಮದೇವರಿಗೆ ಹೂವನ್ನ ತರುವಷ್ಟು ಏಕಾಗ್ರತೆ, ಕೋತಿಗಳನ್ನ ಬದುಕಿಸಬೇಕಾದ್ರೆ, ಔಷಧಿಯನ್ನು ತರಬೇಕಾದ್ರೆ ಅಷ್ಟು ಏಕಾಗ್ರತೆ ಬರಬೇಕಾಗಲಿಲ್ಲ ಅಂತ ಅರ್ಥ. ಇನ್ನ ರಾಮ ಸೀತೆಗೆ ತನ್ನ ವಿಶೇಷ ಸೇವೆ ಮಾಡಿದವರಿಗೆ ರಾಮದೇವರು ಮುಂದೆ ಸೀತೆಯನ್ನ ಕರ್ಕೊಂಡು ಬಂದಾಯ್ತು, ತುಂಬಾ ನಿನಗೆ ಸೇವೆಯನ್ನ ಈ ಕೋತಿಗಳ ಮಧ್ಯದಲ್ಲಿ ಯಾರು ಮಾಡಿದ್ದಾರೆ ಅಂತ ಅನಿಸಿದೆ, ಅವರಿಗೆ ಈ ಹಾರವನ್ನ ಹಾಕು ಅಂತ ಮಣಿಮಾಲೆಯನ್ನ ಕೊಟ್ಟ, ಸೀತೆ ಕೈಲಿ ಕೊಟ್ಟ, ನಿನಗೆ ಇಷ್ಟ ಆದವರಿಗೆ ಈ ಮಣಿಮಾಲೆಯನ್ನ ಹಾಕು ಅಂತ. ಅವಾಗ ಸೀತೆ ಯಾರಿಗೆ ಈ ಹಾರ ಹಾಕಿದ್ಲು, ಮಣಿಮಂಜುಮಾಲಾ ವ್ಯಾಧಿನ ದೀರ್ಘಾಂ ಕರುಣಾಂ ಭವಂತ ಅಂತ, ಮಣಿಮಾಲೆ ಅದು ಮುಕ್ತಿಯ ಮಾಲೆ, ಮುಕ್ತಿ ಮಣಿಮಾಲೆ, ಅದು ದೀರ್ಘವಾದ ಪ್ರೀತಿಗೆ ಸಾಂಕೇತಿಕವಾಗಿ ಹನುಮಂತನಿಗೆ ಮಾಲೆಯನ್ನ ಸೀತೆ ಹಾಕಿದ್ಲು ಅಂತ ಉತ್ತರ. ಅವನಂತಹ ಸೇವಕ ರಾಮಭಂಟರಲ್ಲಿ ಯಾರೂ ಇರಲಿಲ್ಲ. ಹನುಮಂತನ ಸೇವೆಗೆ ಶ್ರೀರಾಮ ನೀಡಿದ ಉಡುಗೊರೆ ಏನು ಅಂತ ಮತ್ತೊಂದು ಪ್ರಶ್ನೆ ಇದೆ. ಸೀತೆ ಮಣಿಮಾಲೆಯನ್ನು ಹಾಕಿದ್ಲು, ರಾಮ ಏನು ಕೊಟ್ಟ? ತನ್ನ ಮಡದಿಯಾದ ಸೀತೆಯನ್ನು ತಂದೊಪ್ಪಿಸಿದ ಹನುಮಂತನಿಗೆ ರಾಮ ಏನನ್ನ ಕೊಟ್ಟ ಅಂತ ಮತ್ತೊಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಸಹಭೋಗ ಅನ್ನುವ ಉತ್ತರ. ಸಹಭೋಗ ಅಂದ್ರೆ ಏನು? ಅನಂತ ಜೀವರಾಶಿಗಳು ಅನುಭವಿಸುವ ಸುಖದಲ್ಲಿ ಏಕದೇಶವನ್ನ ಅನುಭವಿಸುವಂತಹ ಸಾಮರ್ಥ್ಯ ಅಂದ್ರೇನು? ಅನಂತ ಜೀವರಾಶಿಗಳ ಸ್ವರೂಪಭೂತವಾದ ಸುಖಕ್ಕೆ ಭಗವಂತ ನಿಯಾಮಕನಾಗಿದ್ದಾನೆ. ಆ ಸುಖವನ್ನ ಅನುಭವಿಸುವ ಅರ್ಹತೆ ಇರುವನು ಪರಮಾತ್ಮ. ಅದರ ಜೊತೆಗೆ ಎಲ್ಲ ಮುಕ್ತ ಚೇತನರ ಸ್ವರೂಪದಲ್ಲಿ ಸುಖ ಇರಬೇಕು. ಮತ್ತೆ ಎಲ್ಲಾ ಚೇತನರಲ್ಲೂ ಸ್ವರೂಪದಲ್ಲಿ ಸುಖ ಇರೋದಿಲ್ಲ. ಯಾವ ಚೇತನರಲ್ಲಿ ಸುಖ ಇದೆ ಅಂತಹ ಸಾತ್ವಿಕ ಚೇತನರ ಸುಖದಲ್ಲಿ ಪಾಲುದಾರಿಕೆಯನ್ನ ಹನುಮಂತನಿಗೆ ಕೊಟ್ಟ ಅಂತ ಒಂದು ಉತ್ತರ. ಅದರ ಜೊತೆಗೆ ಮುಂದೆ ಬ್ರಹ್ಮನ ಪದವಿಯು ಇವನಿಗೆ ಸಿಗುವಂತೆ ಆಗಲಿ, ಇವನು ಮಾಡಿದ ಸೇವೆಯಿಂದ ಇವನು ಬ್ರಹ್ಮನ ಪದವಿಗೆ ಬರುವಂತಾಗಲಿ ಅಂತ ರಾಮ ಎರಡು ಅನುಗ್ರಹವನ್ನ ಮಾಡಿದ. ಸಹಭೋಗ ಮರಣ್ಯ ಲಭ್ಯಮಸ್ಮೈ ಹನುಮತ್ ರೂಪವತೆ ದದೋಪುರಾಹಿ ಅಂತ ಸಹಭೋಗವನ್ನ ಕೊಟ್ಟ ಹನುಮಂತನಿಗೆ. ಸಹಭೋಗ ಅಂದ್ರೆ ಸಮಸ್ತ ಜೀವರಾಶಿಗಳು ಮಾಡುವ ಸತ್ಕರ್ಮದ ಸುಖದಲ್ಲಿ ಏಕದೇಶದ ಅನುಭೂತಿಯನ್ನ ರಾಮನ ಜೊತೆಗೆ ಹನುಮಂತನಿಗೆ ಕೊಟ್ಟ. ಇಬ್ಬರೇ ಅನುಭವಿಸುವ ಅರ್ಹತೆ ಯಾವ ದೇವತೆಗಳಿಗೂ ಇಲ್ಲ. ಅಲ್ಲಿ ವೈಭವದ ರಾಮರಾಜ್ಯದಲ್ಲಿ ಹನುಮಂತ ಇಷ್ಟಪಟ್ಟು ಅನುಭವಿಸಿದ್ದು ಏನನ್ನ ಅನುಭವಿಸಿದ? ರಾಮ ನರಾಮರಾಜ್ಯೇ ಅಸುಲಭಂಚ ಕಿಂಚಿತ್. ರಾಮರಾಜ್ಯದಲ್ಲಿ ಸಿಗದೇ ಇರುವ ಪದಾರ್ಥಗಳೇ ಇರಲಿಲ್ಲ, ಆದ್ರೂ ಹನುಮಂತ ತುಂಬಾ ಇಷ್ಟಪಟ್ಟು ನನಗೆ ಇದೇ ಬೇಕು ಅಂತ ಬಯಸಿದ. ಅದು ಏನು ಅಂತ ಪ್ರಶ್ನೆ. ಅದಕ್ಕೆ ತತ್ಪಾದ ಸೇವಾ ರತಿರೇಶ ನೇಚ್ಛತ ಅಂತ, ತತ್ಪಾದ ಸೇವಾ ರತಿ, ಭಗವಂತನ ಪಾದಕಮಲಗಳಲ್ಲಿ ಆಸಕ್ತಿ ಅಂದ್ರೆ ರಾಮದೇವರ ಪಾದ ಸೇವೆಯ ಸುಖ ಜಗತ್ತಿನ ಯಾವ ಪದಾರ್ಥಗಳಲ್ಲೂ ಇಲ್ಲ ಅನ್ನೋದನ್ನ ಹನುಮಂತ ನಿರ್ಣಯ ಮಾಡಿಕೊಂಡ. ಹನುಮಂತನಿಗೆ ರಾಮನ ಸೇವೆಯೇ ಪ್ರಮುಖವಾಗಿ ಕಾಣಿಸಿತು ಅಂತ ಉತ್ತರ. ಶ್ರೀರಾಮ ಪರಂಧಾಮಕ್ಕೆ ಹೋಗುವಾಗ ಹನುಮಂತನಿಗೆ ಏನು ಕೊಟ್ಟ ಅಂತ ಪ್ರಶ್ನೆ ಇದೆ. ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಒಬ್ಬೊಬ್ಬರನ್ನು ಕರೆದ, ಮೋಕ್ಷಕ್ಕೆ ಬನ್ನಿ ಅಂತ. ಎಷ್ಟೋ ಜನ ಅವನ ಜೊತೆಗೆ ಮೋಕ್ಷಕ್ಕೆ ಹೋದ್ರು. ಹನುಮಂತನಿಗೆ ದೇವರು ಏನ್ ಕೊಟ್ಟ ಅಂದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ತನ್ನನ್ನೇ ಸ್ವಾತ್ಮ ಪ್ರಧಾನ ಬದಿಕಂ ಅಂತ ತನ್ನನ್ನೇ ಕೊಟ್ಟ ರಾಮ ಹನುಮಂತನಿಗೆ. ಆಲಿಂಗನದ ನೆಪದಲ್ಲಿ ತನ್ನನ್ನೇ ಅರ್ಪಣೆ ಮಾಡಿಕೊಂಡ. ಸಾಮಾನ್ಯ ಭಕ್ತರಾದವರು ಪರಮಾತ್ಮನಿಗೆ ತಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳುವ ಪದ್ಧತಿ ಇದೆ, ಆದರೆ ರಾಮದೇವರು ತನ್ನನ್ನೇ ಹನುಮಂತನಿಗೆ ಸಮರ್ಪಣೆ ಮಾಡಿಕೊಂಡ. ದೇವರಿಗೆ ನಾವು ಸಮರ್ಪಣೆ ಮಾಡಿದ್ರೆ ದೇವರು ತನ್ನನ್ನ ಹನುಮಂತನಿಗೆ ಸಮರ್ಪಣೆ ಮಾಡಿಕೊಂಡ ಅನ್ನೋದು ಹನುಮಂತನಿಗಿರುವ ದೊಡ್ಡ ಸ್ಥಿತಿ. ಈಗಲೂ ಹನುಮಂತ ರಾಮಕಥಾ ಕೀರ್ತನೆಯಲ್ಲಿ ಮುಳುಗಿರುವ ಸ್ಥಳ ಯಾವುದು? ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮಂಸರೇವೆ ಅಂತ ಹೇಳಿದ್ದಾರೆ. ಕಿಂ ಪುರುಷ ಖಂಡ, ಭರತ ವರ್ಷ ಆದ್ಮೇಲೆ ಕಿಂ ಪುರುಷ ವರ್ಷ ಅಂತ ಇದೆ. ಕಿಂ ಪುರುಷ ವರ್ಷ ಖಂಡದಲ್ಲಿ ಹನುಮಂತ ರಾಮಕಥಾಮೃತದಲ್ಲಿ ಇವತ್ತು ಮುಳುಗಿದ್ದಾನೆ. ಅವನ ಭಕ್ತಿಗೆ ಸಮಗ್ರ ಕಿಂ ಪುರುಷ ಖಂಡದ ಕಲ್ಲುಗಳು ಕರಗುತ್ತಂತೆ. ಅಂಥ ಅದ್ಭುತವಾದ ರಾಮಭಕ್ತಿಯನ್ನು ಮಾಡಿಕೊಂಡು ಪುನಃ ಪುನಃ ರಾಮನ ಪಾದಗಳ ಕಮಲಗಳ ಸೇವೆಯನ್ನೇ ಮಾಡ್ತಾ ಸಂತೋಷದಲ್ಲಿ ಇರುವಂತಹ ಸ್ಥಳ ಕಿಂ ಪುರುಷ ಖಂಡ. ವಾಯುದೇವರ ಮೊದಲ ಅವತಾರ ಹನುಮಂತನಾದರೆ ಎರಡನೇ ಅವತಾರ ಯಾವುದು ಅಂತ ನಾನೇನು ಇದಕ್ಕೆ ಉತ್ತರ ಹೇಳಲ್ಲ, ನಿಮಗೆ ಗೊತ್ತಿದೆ. ಭೀಮಸೇನ ಮಗುವಾಗಿದ್ದಾಗ ತಾಯಿಯಾದ ಕುಂತಿಯ ಕೈಯಿಂದ ಜಾರಿದಾಗ ಏನಾಯಿತು? ಅವರೆಲ್ಲ ಪಾಂಡುಕೇಶ್ವರದಲ್ಲಿ ವಾಯುದೇವರನ್ನ ಪ್ರಾರ್ಥನೆ ಮಾಡ್ತಾಳೆ. ಕುಂತಿ ಪಾಂಡುವಿನ ಅಪೇಕ್ಷೆಗೆ ಅನುಗುಣವಾಗಿ ಬಲಿಷ್ಠನಾದ ಒಬ್ಬ ಮಗ ಬೇಕು ಅಂತ ಪಾಂಡು ಹೇಳಿದಾಗ ಪ್ರಾರ್ಥನೆ ಮಾಡ್ತಾಳೆ. ಆವಾಗ ವಾಯುದೇವರು ಬಂದು ಕುಂತಿಯನ್ನ ಸ್ಪರ್ಶ ಮಾಡ್ತಾರೆ. ಆ ಸ್ಪರ್ಶದಿಂದ ಭೀಮಸೇನ ಮಗನಾಗಿ ಹುಟ್ಟುತ್ತಾನೆ. ಆ ಭೀಮಸೇನನ ಬೆಟ್ಟದ ತಪ್ಪಳಿನಲ್ಲಿ ಕರೆದುಕೊಂಡು ಹೋಗಬೇಕಾದ್ರೆ ಒಂದು ಹುಲಿಯ ಗರ್ಜನೆಯನ್ನು ಕೇಳಿಸಿಕೊಂಡು ಕೈಯಲ್ಲಿರುವಂತಹ ಮಗುವನ್ನ ಜಾರಿಸಿ ಬಿಡ್ತಾಳೆ, ಬಿಟ್ಟು ಬಿಡ್ತಾಳೆ. ಬೆಟ್ಟದ ಮೇಲೆ ಸಂಚಾರ ಮಾಡಬೇಕಾದ್ರೆ ಕೈ ಬಿಟ್ಬಿಟ್ಲು, ಮಗು ಕೆಳಗಡೆ ಬೀಳ್ತು. ಆದ್ರೆ ಬೆಟ್ಟ ಒಡೆದು ಗಿರಿ ಒಡೆದು ಶತಶೃಂಗ ವೆಂದೆನಿಸಿತು. ಆ ಬೆಟ್ಟ ಶತಶೃಂಗ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಯಿತು. ತಾಯಿಯ ಕೈಯಿಂದ ಜಾರಿದಾದ್ರೆ ಏನಾಯಿತು ಅಂದ್ರೆ ಶತಶೃಂಗ ಪರ್ವತ ನಿರ್ಮಾಣವಾಯಿತು. ಬೆಟ್ಟ 100 ಹೋಳಾಯ್ತು, ಮಗುವಿಗೆ ಏನೂ ಆಗಲಿಲ್ಲ ಅಂತ ಉತ್ತರ. ಸೌಗಂಧಿಕ ಪುಷ್ಪವನ್ನು ತರುವ ಪ್ರಸಂಗದಲ್ಲಿ ಭೀಮಸೇನ ಯಾರನ್ನು ಸಂಹರಿಸಿದ ಅಂತ ಪ್ರಶ್ನೆ ಇದೆ. ಕ್ರೋಧವಶ ದೈತ್ಯರನ್ನ ಸಂಹಾರ ಮಾಡಿದ. ಅಂದ್ರೆ ಭಾರತ ವರ್ಷದಿಂದ ಲೀಲಾವೃತ ವರ್ಷ ಖಂಡಕ್ಕೆ ಹೋಗ್ತಾ ಇರಬೇಕಾದ್ರೆ ಹಿಮಾಲಯದ ತಪ್ಪಲಿನಲ್ಲಿದ್ದಾಗ ಗರುಡ ದೇವ ರೆಕ್ಕೆಯಿಂದ ಒಂದು ಪುಷ್ಪವನ್ನ ತಂದು ಹಾಕ್ತಾನೆ. ಅದನ್ನು ನೋಡಿ ದ್ರೌಪದಿ ಕೇಳ್ತಾಳೆ, ನನಗೆ ಈ ಪಂಚವರ್ಣಗಳ ಪುಷ್ಪ ಬೇಕು ಅಂತ ಗಂಡನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಅವಳ ಇಷ್ಟಾರ್ಥವನ್ನು ಪೂರೈಸಲಿಕ್ಕೆ ಭೀಮಸೇನ 36,000 ಯೋಜನ ಅದಕ್ಕಿಂತಲೂ ಹೆಚ್ಚಿನ ದೂರ ಇರುವಂತಹ ಇಳಾವೃತ ವರ್ಷ ಖಂಡಕ್ಕೆ ಹೋಗಿ ಅಲ್ಲಿರುವಂತಹ ಸೌಗಂಧಿಕ ಪುಷ್ಪವನ್ನು ತರ್ತಾನೆ. ತರಬೇಕಾದ್ರೆ ಕ್ರೋಧವಶ ಅಂತ ದೈತ್ಯರು, ಮಣಿವಂತ ಮೊದಲಾದ ದೈತ್ಯರು, ಅವ್ರು ಎಷ್ಟು ಸಂಖ್ಯೆಯಲ್ಲಿದ್ರು ಅಂದ್ರೆ ಗಾಬರಿ ಆಗ್ತೇವೆ ನಾವು. ಮಹಾಪದ್ಮತ್ರಯ ಅಂತ ಹೇಳಿದ್ದಾರೆ. ಒಂದು ಮಹಾಪದ್ಮ ಅಂದ್ರೆ ಒಂದರ ಮುಂದೆ 140 ಸೊನ್ನೆ ಹಾಕ್ಬೇಕು. ಆದರ 3 ಮಹಾಪದ್ಮತ್ರಯ, ಒಂದರ ಮುಂದೆ 140 ಸೊನ್ನೆ ಹಾಕಿದ್ರೆ ಎಷ್ಟಾಗುತ್ತೋ ಇಂಟು 3 ಅಷ್ಟು ಸಂಖ್ಯೆಯ ದೈತ್ಯರು. ಅವರನ್ನೆಲ್ಲ ಏಕಾಕಿಯಾಗಿ ಭೀಮಸೇನ ಸಂಹಾರ ಮಾಡಿ ಸೌಗಂಧಿಕ ಪುಷ್ಪವನ್ನು ಹೆಂಡತಿ ತಂದಿದ್ದಾನೆ. ಇಷ್ಟು ಪ್ರೀತಿಯಿಂದ ಒಂದು ಹೂವನ್ನು ತಂದುಕೊಡುವ ಶಕ್ತಿ ಯಾರಿಗಿದೆ? ಭೀಮಸೇನ ದೇವರಲ್ಲದೆ. ಆದ್ರಿಂದ ದ್ರೌಪದಿ ಹೇಳಿದ್ದು ಅಷ್ಟು ಜನ ದೈತ್ಯರನ್ನ ಸಂಹಾರ ಮಾಡುವಂತಾನೆ, ಯಾಕೆ ಅವ್ರನ್ನ ಮಾಡಬೇಕು? ಸುಮ್ ಸುಮ್ನೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರೆಲ್ಲೋ ಇದ್ರು, ಅವ್ರನ್ನ ಹೋಗಿ ಅಲ್ಲಿ ಯಾಕೆ ಕೊಲ್ಲಬೇಕು? ಅದಕ್ಕೆ ದೃಷ್ಟಾಂತ ತೋರಿಸಿದ್ದಾರೆ. ಒಬ್ಬ ಮಣಿಮಂತ ಎಷ್ಟೆಲ್ಲ ಜಗತ್ತಿಗೆ ಹಾನಿ ಮಾಡಿದ, ಆತರ ತುಂಬಾ ಜನ ದೈತ್ಯರಿದ್ರು, ಅವ್ರನ್ನ ಕೊಲ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಹಾನಿ ಮಾಡ್ತಾ ಇದ್ರು ಅಂತ. ಅವ್ರು ಕಲಿಯುಗದಲ್ಲಿ ಭಯೋತ್ಪಾದನೆಯನ್ನು ಮಾಡ್ಲಿಕ್ಕೆ ತಪಸ್ಸನ್ನ ಮಾಡ್ತಾ ಇರುವ ದೈತ್ಯರು, ಅವರನ್ನೆಲ್ಲ ಭೀಮಸೇನ ಸಂಹಾರ ಮಾಡಿದ್ರಿಂದ ಇವತ್ತು ಸ್ವಲ್ಪ ದೇವರು ಧರ್ಮ ಅಂತ ಉಸಿರೆಳಿತಾ ಇದ್ದೇವೆ. ಹಾಗಾಗಿ ಕ್ರೋಧವಶರೆಂಬ ದೈತ್ಯರನ್ನ, ಮಣಿಮಂತನೇ ಮೊದಲಾದ ದೈತ್ಯರನ್ನ ಸೌಗಂಧಿಕ ಪುಷ್ಪ ತರಬೇಕಾದ್ರೆ ತಂದಿದ್ದಾನೆ ಏಕಾಕಿಯಾಗಿ. ಕೇವಲ ತನ್ನ ಬಾಹುಗಳನ್ನೇ ಆಯುಧ ಮಾಡಿಕೊಂಡು ಹೋಗಿ ತಂದಿದ್ದಾನೆ. ಮಹಾಭಾರತ ಯುದ್ಧದಲ್ಲಿ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳನ್ನ ಕೊಂದವರು ಯಾರು? ದುರ್ಯೋಧನರಿಗೆ ಹುಟ್ಟಿದ 100 ಮಕ್ಕಳನ್ನ ಏಕಾಕಿಯಾಗಿರುವಂತಹ ಭೀಮಸೇನ ಒಬ್ಬನೇ ಸಂಹಾರ ಮಾಡಿದ. ಆತನ ಸಾಮರ್ಥ್ಯವನ್ನ ಕಂಡು ಕರ್ಣನು ಕೂಡ ಭೀಮನ ಸಾಮರ್ಥ್ಯವನ್ನ ಕಂಡು ಹೆದರುತ್ತಾನೆ. ಕರ್ಣ ವಿಕರ್ಣ ಅಂತ ಇಬ್ಬರು ದುರ್ಯೋಧನನ ಸಹೋದರರು ಇದ್ದಾರೆ. ಕರ್ಣನ ಮುಂದೆ ಅವರ ತಲೆಯನ್ನ ಕಡಿದು ಆ ತಲೆಯಿಂದ ದುರ್ಯೋಧನನ ತಲೆಗೆ ಹೊಡಿತಾನೆ ಭೀಮಸೇನ. ಕರ್ಣ ಹೆದರಿ ಹೋಗ್ತಾನೆ. ಅಂತಹ ಪರಾಕ್ರಮಿಗಳಲ್ಲೇ ಕಡದ ಮೇಲೆ ನನ್ನನ್ನು ಕಡಿತಾನೆ, ಅರ್ಜುನನ ಕೀರ್ತಿಗೋಸ್ಕರ ನನ್ನನ್ನು ಬಿಟ್ಟಿದ್ದಾನೆ ಅಂತ ಕರ್ಣ ಅರ್ಥ ಮಾಡಿಕೊಳ್ಳುತ್ತಾನೆ. ಭೀಮನ ತಂಟೆಗೆ ಕರ್ಣ ಬರಲ್ಲ. ಅಂತಹ ಪರಾಕ್ರಮಿ ದುರ್ಯೋಧನನ ಅನುಚರರು ದುರ್ಯೋಧನ 100 ಕೌರವರನ್ನ ಸಂಹಾರ ಮಾಡಿದವನು ಭೀಮಸೇನ. ಭೀಮನಿಂದ ಸತ್ತಿದ್ದ ಮಣಿಮಂತ ಕಲಿಯುಗದಲ್ಲಿ ಏನಾಗಿ ಹುಟ್ಟಿದ, ಎಲ್ಲಿ ಹುಟ್ಟಿದ, ಏನಾಗಿ ಹುಟ್ಟಿದ ಅಂತ ಎರಡು ಪ್ರಶ್ನೆ ಮಾಡಿಕೊಳ್ಬೇಕು. ಮಣಿಮಂತ ಎಲ್ಲಿ ಹುಟ್ಟಿದ ಅಂದ್ರೆ ಕಾರಡಿ ಅಂಗ್ರಿತಲ ಅಂತ, ಕಾಲ ಅಡಿ ಅದನ್ನೇ ಅಂಗ್ರಿತಲ ಅಂತ ಕರೆದಿದ್ದಾರೆ. ಕೇರಳದ ಒಂದು ಪ್ರಾಂತ್ಯದಲ್ಲಿ ಹುಟ್ಟಿದ್ದಾರೆ. ಅಂದ್ರೆ ಮಧ್ವಮತವನ್ನ ಪ್ರಚಾರ ಮಾಡುವ ಈ ಮಧ್ವಾಚಾರ್ಯರ ಬೇರೆ ಅಸೂಯೆಯಿಂದ ಅದನ್ನು ನಿರಾಕರಿಸಬೇಕು ಅನ್ನೋ ಪ್ರಯತ್ನ ಮಾಡ್ಲಿಕ್ಕೋಸ್ಕರ ಕಾರಣಿಯ ಗ್ರಂಥದಲ್ಲಿ ಮಣಿಮಂತ ಹುಟ್ಟಿದ. ಮತ್ತೆ ಅವನೇ ಸರ್ಪರೂಪದಲ್ಲಿ ಬಂದು, ಅದನ್ನ ಮುಂದೆ ಕಥೆಯಲ್ಲಿ ಬರುತ್ತೆ, ಸರ್ಪರೂಪದಲ್ಲಿ ಬಂದು ಪಾಜಕ ಕ್ಷೇತ್ರದಲ್ಲಿ ವಾಸುದೇವನಾಗಿದ್ದಾಗಲೇ ಕಚ್ಚಬೇಕು ಅಂತ ಪ್ರಯತ್ನ ಮಾಡಿದ. ಆ ದೊಡ್ಡ ಸರ್ಪ ಅದು ಇವತ್ತು ಹೆಡೆ ಕಾಣುತ್ತೆ, ಅದರ ಬಾಲವೂ ಎಲ್ಲ ಅಲ್ಲಿ ಕಾಣುತ್ತೆ ಆ ಬಂಡೆಯ ಮೇಲೆ. ತುಂಬಾ ದೊಡ್ಡ ಹೆಬ್ಬಾವಾಗಿ ಬಂದು, ದೊಡ್ಡ ಮಣಿವಂತ ಹೆಡೆಯುಳ್ಳಂತಹ ಸರ್ಪವಾಗಿ ಬಂದು ಸಂಹಾರ ಮಾಡಲಿಕ್ಕೆ ಬಂದ. ಅಲ್ಲಿಯೂ ಕೂಡ ವಾಸುದೇವ ಸಂಹಾರ ಮಾಡ್ತಾನೆ. ಮಣಿಮಂತ ಕಲಿಯುಗದಲ್ಲಿ ಅಂಗ್ರಿತಲ ಅನ್ನುವ ಜಾಗದಲ್ಲಿ ಹುಟ್ಟಿದ ಕಾರಣಿ ಅಂತ ಕನ್ನಡದಲ್ಲಿ. ಬೌದ್ಧ ಮತವು ಹೇಳಿದ್ದನ್ನೇ ಬೇರೆ ಶಬ್ದಗಳಿಂದ ಹೇಳಿದ. ಪ್ರಚ್ಛನ್ನ ಬೌದ್ಧ ಮತ ಯಾವುದು? ಮಾಯಾವಾದ ಮತ ಅಂತ ಉತ್ತರ ಇದೆ. ಅದ್ವೈತ ಮತಕ್ಕೆ ಮಾಯಾವಾದ ಮತ ಅಂತ ನಾಮಾಂತರ. ಬೌದ್ಧರು ಏನೆಲ್ಲ ಹೇಳಿದ್ರು ಅದನ್ನೇ ಹೆಸರು ಬದಲಾಯಿಸಿ ಹೇಳಿದ್ರು. ಶೂನ್ಯ ಅಂತ ಬೌದ್ಧರು ಹೇಳಿದ್ರು. ಶೂನ್ಯ ಅಂದ್ರೆ ಏನು? ನಿರ್ಗುಣ ಅಂತ ಅರ್ಥ. ಅದನ್ನೇ ಬ್ರಹ್ಮ ಅನ್ನುವ ಶಬ್ದದಿಂದ ಹೇಳಿದ್ರು. ಅದ್ವೈತ ಮತದಲ್ಲಿ ಬ್ರಹ್ಮ ಅಂದ್ರೆ ಏನು? ನಿರ್ಗುಣ ಅಂತಲೇ ಅರ್ಥ. ಆಮೇಲೆ ಸಾಮೃತ ಸತ್ಯ ಅಂತಂದ್ರು. ಇದನ್ನ ಇವರು ಅದ್ವೈತ ಮತದಲ್ಲಿ ಮಾಯಾವಾದ ಮತದಲ್ಲಿ ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ರು. ಇದು ಏನೆಲ್ಲ ಬೌದ್ಧರ ಹೇಳಿದ್ರು ಸಾಮೃತಂ ವ್ಯಾವಹಾರ್ಯಂ ಸ್ಯಾತ್ ಅಂತ, ಸಾಮೃತ ಸತ್ಯವನ್ನ ವ್ಯಾವಹಾರ್ಯ ಸತ್ಯ, ಶೂನ್ಯ ತತ್ವವನ್ನ ಶೂನ್ಯಂ ಬ್ರಹ್ಮಾತ್ಮ ಏನಾಗುವುದು, ಶೂನ್ಯ ತತ್ವವನ್ನ ಬ್ರಹ್ಮ ಅನ್ನುವ ಶಬ್ದದಿಂದ ಹೇಳಿದ್ರು. ಶೂನ್ಯಕ್ಕೆ ಯಾವುದೇ ಗುಣಗಳಿಲ್ಲ ಅಂತ ಹೇಳಿದ್ರು, ಬ್ರಹ್ಮನಿಗೆ ಗುಣಗಳಿಲ್ಲ ಅಂತ ಹೇಳಿದ್ರು. ಹೀಗೆ ಮಾಯಾವಾದ ಮತಕ್ಕೂ ಬೌದ್ಧ ಮತಕ್ಕೂ ತಿಲಮಾತ್ರದಷ್ಟು ವ್ಯತ್ಯಾಸ ಇಲ್ಲ. ಹಾಗಾಗಿ ಮಾಯಾವಾದ ಮತದವರನ್ನ ಪ್ರಚ್ಛನ್ನ ಬೌದ್ಧರು ಅಂತ ಪಂಡಿತಾಚಾರ್ಯರು ಮಧ್ವಾಚಾರ್ಯರು ಕರೆದಿದ್ದಾರೆ. ಪ್ರಚ್ಛನ್ನ ಬೌದ್ಧ ಅಂದ್ರೆ ಬೌದ್ಧ ಮತ ಮುಚ್ಚಿಕೊಂಡಿದೆ, ಬೌದ್ಧ ಮತವೇ ರೂಪಾಂತರವನ್ನ ಹೊಂದಿದೆ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಬೌದ್ಧರು ವೇದಗಳಿಗೆ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಲ್ಲ. ಮಾಯಾವಾದ ಮತವು ಕೂಡ ಸಮಸ್ತ ವೇದಗಳಿಗೆ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಿಲ್ಲ. ಕೆಲವೇ ವೇದಗಳು ಪ್ರಾಮಾಣಿಕ ಅಂತಾರೆ. ಆ ಕೆಲವೇ ವೇದ ಪ್ರಾಮಾಣಿಕ ಅಂತ ಹೇಳಿ ಆ ವೇದಗಳು ಭಗವಂತನ ಗುಣವನ್ನು ಹೇಳೋದಿಲ್ಲ ಅಂತಾರೆ. ಒಟ್ಟಿನಲ್ಲಿ ಅಪ್ರಾಮಾಣಿಕ ಅಂತ ಹೇಳಿದ ಹಾಗೆ ಆಯ್ತು. ಇಲ್ಲಿ ಶಬ್ದಗಳ ಆಡಂಬರ ಮಾಡಿ ವೈದಿಕ ಮತವನ್ನ ಸ್ಥಾಪನೆ ಮಾಡಿದೆ ಅಂತ ಹೆಗ್ಗಳಿಕೆಯನ್ನು ಸಂಪಾದನೆ ಮಾಡಿದವರು ಮಣಿಮಂತ ಅನ್ನುವ ನಿಂದನೆ, ಆ ಪ್ರಾಮಾಣಿಕವಾದ ನಿರೂಪಣೆ ಮತ್ತೆ ನಿಂದನೆ ಎರಡೂ ಕೂಡ ಮಧ್ವ ವಿಜಯ ಗ್ರಂಥದಲ್ಲಿ ಇದೆ. ಪ್ರಚ್ಛನ್ನ ಬೌದ್ಧೋ ಅಯಮತ ಪ್ರಸಿದ್ಧ ಅಂತ. ಪ್ರಚ್ಛನ್ನ ಬೌದ್ಧ ಮತ ಯಾವುದು ಅಂದ್ರೆ ಮಾಯಾವಾದ ಮತ ಅಂತ ಹೇಳುವುದು. ಇಲ್ಲಿ ಒಂದು ಈ ಪ್ರಶ್ನೆ ಮಾಡುವ ಈ ಪ್ರಶ್ನೋತ್ತರದಲ್ಲಿ ಎಲ್ಲಿಯೂ ಕೂಡ ಶಂಕರಾಚಾರ್ಯರು ಅನ್ನೋ ಹೆಸರುಗಳನ್ನು ಹೇಳಿಲ್ಲ. ಇಂಡೈರೆಕ್ಟ್ ಆಗಿ ಅದನ್ನ ಅರ್ಥ ಮಾಡಿಕೊಳ್ಳಿ ಎನ್ನುವ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಮತ್ತೆ ಕಲಹಗಳ ಬೇಡ ಅಂತ ತತ್ವಗಳ ಬಗ್ಗೆ ಅದೇನು ಶಬ್ದಗಳಿದೆ ಅದನ್ನ ಹೇಳಿಕೊಂಡು ಹೋಗಿದ್ದಾರೆ. ಅದರ ಅಭಿಪ್ರಾಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನ ಒಂದನೇ ಸರ್ಗದ ಕೊನೆಯ ಶ್ಲೋಕ, ಜಗತ್ತೆಲ್ಲ ಸುಳ್ಳು, ಬ್ರಹ್ಮ ನಿರ್ಗುಣ ನಿರಾಕಾರ, ಈ ರೀತಿಯಾಗಿ ಮಾಯಾವಾದ ಎಲ್ಲ ಕಡೆಯೂ ಕೂಡ ಪ್ರಚಾರ ಆಗ್ತಾ ಇರಬೇಕಾದ್ರೆ ಜನರ ಮನಸ್ಸು, ಈ ಮತವನ್ನ ಕೇಳಿಸಿಕೊಂಡ ಜನರ ಮನಸ್ಸಿನಲ್ಲಿ ಏನಾಯ್ತು, ಪರಿಣಾಮ ಏನಾಯ್ತು? ಎಲ್ಲ ಕಡೆ ಅದ್ವೈತ ಮತವನ್ನೇ ಹೆಚ್ಚಾಗಿ ಪ್ರಚಾರ ಮಾಡಿದಾಗ, ಮಾಯಾವಾದ ಮತವನ್ನೇ ಹೆಚ್ಚಾಗಿ ಪ್ರಚಾರ ಮಾಡಿದಾಗ ಜನರ ಮನಸ್ಸಿನಲ್ಲಿ ಏನು ಪರಿಣಾಮ ಆಯ್ತು ಅಂತ ಕೊನೆಯ ಪ್ರಶ್ನೆ ಇದೆ. ಸಜ್ಜನರ ಮನಸ್ಸಿನಲ್ಲಿ ದೇವರು ಕಣ್ಮರೆಯಾದ. ಯಾಕೆ ಅಂದ್ರೆ ದೇವರು ಗುಣಪರಿಪೂರ್ಣ. ನಿರ್ಗುಣ ಅಂದಾಗ ದೇವರು ಏನ್ ಮಾಡಿದ, ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ದೇವರು ದೂರ ಹೋದ. ಹಾಗಾಗಿ ನಿಜವಾದ ತತ್ವ ವಿಚಾರಗಳು ಏನು ಮಸುಕು ಮಸಕಾಗಿ ಸ್ವಲ್ಪ ಸ್ವಲ್ಪ ಇತ್ತು, ಮಾಯಾವಾದ ಅನ್ನೋದು ತುಂಬಾ ವ್ಯಾಪಕವಾಗಿ ಪ್ರಚಾರ ಆದಾಗ, ಜಗತ್ತೆಲ್ಲ ಸುಳ್ಳು ಅನ್ನುವ ಮಾತುಗಳೇ ಜಾಸ್ತಿ ಆದಾಗ, ನಿಜವಾದ ವೇದಗಳ ಸಾಹಿತ್ಯದ ಅಭಿಪ್ರಾಯ ಮರೆಮಾಚಿ ಹೋಯಿತು ಅಂತ ಇದು ಕೊನೆಯ ಶ್ಲೋಕದ ಅಭಿಪ್ರಾಯ. ಹೀಗೆ ಒಂದು ಸರ್ಗದಲ್ಲಿ ಅವತಾರತ್ರಯಗಳ ಚರಿತ್ರೆ ಮತ್ತೆ ಮಾಯಾವಾದ ಮತದ ವಿರುದ್ಧ ಆಚಾರ್ಯರ ಅವತಾರದ ಹಿನ್ನೆಲೆ, ಅದಕ್ಕೋಸ್ಕರ ಮಾಯಾವಾದ ಮತದ ನಿರೂಪಣೆ, ಇಷ್ಟನ್ನ ಮೊದಲನೇ ಸರ್ಗದಲ್ಲಿ 18 ಪ್ರಶ್ನೆಗಳಲ್ಲಿ ಮಾಡಿದ್ದಾರೆ. ಈಗ ಎರಡನೇ ಸರ್ಗಕ್ಕೆ ನಾನು ಪ್ರವೇಶ ಮಾಡುತ್ತೇನೆ. ಅದಕ್ಕಿಂತ ಮೊದಲು ಮೊದಲನೇ ಸರ್ಗದಲ್ಲಿ ಏನಾದರೂ ಅರ್ಥವಾಗದೆ ಇರುವ ವಿಚಾರಗಳಿದ್ರೆ ಅದನ್ನ ಯಾರಾದರೂ ಕೇಳ್ಬೋದು. ಯಾವುದು ಇಲ್ಲ ಅಂದ್ರೆ ಮುಂದೆ ಹೋಗ್ತೇನೆ.
ಗುರುಗಳ ಸಹಭೋಗ ಅಂದ್ರೆ ಸ್ವಲ್ಪ ಇನ್ನೊಂದ್ಸಲ ಹೇಳಕ್ಕಾಗಲ್ಲ.
ಅದೇ ಸಹ ಅಂದ್ರೆ ಸೇರಿಕೊಂಡು ಅಂತ ಅರ್ಥ. ಯಾರ ಜೊತೆಗೆ ಸೇರಿಕೊಂಡು? ಸಮಸ್ತ ಜೀವರಾಶಿಗಳ ಸುಖಕ್ಕೆ ಅಧಿಕಾರಿಯಾದವನು ಪರಮಾತ್ಮ. ಜೀವರು ಏನು ಸತ್ಕರ್ಮದ ಫಲವಾಗಿ ಸುಖವನ್ನು ಅನುಭವಿಸ್ತಾರೆ, ಆ ಸುಖವನ್ನ ಪ್ರಧಾನವಾಗಿ ಅನುಭವಿಸಲಿಕ್ಕೆ ಅರ್ಹನಾದವನು ಪರಮಾತ್ಮ, ಸ್ವರೂಪ ಸುಖ ಅಂತ ಕರೀತಾರೆ. ಬಾಕಿವಾದ ಸುಖಗಳಲ್ಲ. ಸಹಭೋಗ ಅಂದ್ರೆ ಈಗ ಟೇಬಲ್ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ತಿನ್ನೋದು ಸಹಭೋಗವೇ, ಆ ಸಹಭೋಗ ಅಲ್ಲ. ಅನಂತ ಜೀವರಾಶಿಗಳ ಸ್ವರೂಪಭೂತವಾದ ಸತ್ಕರ್ಮ ಜನಿತವಾದ ಫಲವನ್ನ ಅನುಭವಿಸುವ ಅಧಿಕಾರ ಪರಮಾತ್ಮನಿಗೆ ಇದೆ. ಆ ಪರಮಾತ್ಮನ ಜೊತೆಗೆ ಇವನು ಸುಖವನ್ನ ಅನುಭವಿಸಬಹುದು. ಅಂದ್ರೆ ಜೀವನ ಸ್ವರೂಪಭೂತವಾದ ಏನು ಸುಖ ಇದೆ ಅಂದರೆ ಪರಮಾತ್ಮ ಅನುಭವಿಸ್ತಾನೆ. ಅದರ ಜೊತೆಗೆ ಒಂದಂಶವನ್ನ, ಪ್ರತಿಯೊಬ್ಬ ಜೀವನ ಸುಖದ ಸ್ವರೂಪ ಸುಖದ ಒಂದಂಶವನ್ನ ಹನುಮಂತನಿಗೆ ದಾನ ಮಾಡಿದ. ಯಾಕೆಂದ್ರೆ ಎಲ್ಲಾ ಜೀವರಾಶಿಗಳಲ್ಲಿಯೂ ಕೂಡ ಸಾಧನೆ ಮಾಡಿಸುವುದು ಹನುಮಂತ ದೇವರು. ಆದ್ರಿಂದ ಸಹ ಅಂದ್ರೆ ಪರಮಾತ್ಮನಿಂದ ಸೇರಿಕೊಂಡು ಅಂತ ಅರ್ಥ. ಪರಮಾತ್ಮನ ಜೊತೆಗೆ ಭೋಗ ಅಂದ್ರೆ ಸುಖವನ್ನ ಅನುಭವಿಸುವ ಅರ್ಹತೆ, ಇದನ್ನ ಸಹಭೋಗ ಅಂತ ಕರೆದಿದ್ದಾರೆ.
ಧನ್ಯವಾದ
ಆಚಾರ್ಯ. ಈ ಶತಶೃಂಗ ಪರ್ವತ ಅಂತ ಹೇಳುದು ಕೋಲಾರ ಜಿಲ್ಲೆ ಇರುವಂತ ಸಮೂಹವಾ? ಈ ಶತಶೃಂಗ ಪರ್ವದ ಸಮೂಹ ಇರುವುದು ಕೋಲಾರ ಜಿಲ್ಲೆಯಲ್ಲಿಯಾ?
ಅಲ್ಲ, ಅದೆಲ್ಲ ಹೇಳ್ತಾರೆ ಹಾಗೆ. ವಾಸ್ತವಿಕವಾಗಿ ಶತಶೃಂಗ ಗಿರಿ ಅನ್ನೋದು ಇದರಲ್ಲಿ ಪಾಂಡುಕೇಶ್ವರದ ಬಳಿಯೇ ಇರುವಂತಹದ್ದು. ಗಿರಿಯೊಡೆದು ಶತಶೃಂಗವೆಂದೆನಿಸುವುದು ಅಂತ ಕೋಲಾರದಲ್ಲಿ ಬರಲಿಕ್ಕೆ ಪ್ರಸಕ್ತಿ ಇಲ್ಲ. ಯಾಕೆಂದ್ರೆ ಬದರಿ ಹತ್ತಿರ ಇದ್ದಾಗ ಪಾಂಡುರಾಜ ಋಷಿಕುಮಾರರೆಲ್ಲ ಇದ್ರು ಅನ್ನೋ ಉಲ್ಲೇಖ ಇಲ್ಲೇ ಇದೆ ಮಹಾಭಾರತದಲ್ಲಿ. ಅಲ್ಲೇ ಬಾಲ್ಯದಲ್ಲಿ ಇದ್ದದ್ದು ಅಲ್ಲಿ, ಇಲ್ಲಿ ಜೋಶಿ ಮಠದಿಂದ ಬದರಿ ನಡುವೆ ಪಾಂಡುಕೇಶ್ವರ ಅಂತ ಕರೀತಾರೆ. ಆ ಭಾಗದಲ್ಲಿ ಒಂದು ಶತಶೃಂಗ ಪರ್ವತ ಇದೆ ಅಂತ ತೋರಿಸ್ತಾರೆ. ಆದ್ರಿಂದ ಅಲ್ಲಿ ಹೇಳುವುದು ಸೂಕ್ತ. ಕೋಲಾರದ ಹತ್ತಿರವೂ ತೋರಿಸ್ತಾರೆ. ಯಾಕೆ ತೋರಿಸ್ತಾರೆ ಅಂದ್ರೆ ನನಗನ್ನಿಸುತ್ತೆ ಶ್ರೀಪಾದರಾಜರು ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಅಂತ ಅವರು ಅಲ್ಲಿ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ಶ್ರೀಪಾದರಾಜರದ್ದು ಒಂದು ಪದ್ಯ ಇದೆ, ಯಾರು ಶತಶೃಂಗ ಅಲ್ಲೊಂದು ನೂರಾರು ಬೆಟ್ಟಗಳು ಕೋಡುಗಳಿರುವ ಬೆಟ್ಟವನ್ನು ನೋಡಿ ಶತಶೃಂಗ ಅಂತ ಹೇಳಿರ್ಬೇಕಷ್ಟೆ. ಯಾಕೆಂದ್ರೆ ಎಲ್ಲಿ ಉತ್ತರದ ಭಾಗ ಎಲ್ಲಿ ಕೋಲಾರ ಅದೆಲ್ಲ ಕಲ್ಪನೆ ಮಾಡೋದು ಸ್ವಲ್ಪ ದೂರ ಆಗುತ್ತೆ ಅಂತ ಅನಿಸುತ್ತೆ.
ಹನುಮಂತೇವರು ಮುಷ್ಟಿ ಪ್ರಹಾರ ಮಾಡಿದ್ದು ಅದೇ ದೂತರಾಗಿ ಹೋಗಿದ್ದಾಗ ಸರ್?
ಹಾ, ದೂತರಾಗಿ ಹೋದ ಮೊದಲನೇ ಬಾರಿ ದೂತರಾಗಿ ಹೋದಾಗ ಅಲ್ಲ ಈ ಹೌದು ಹೌದು ಮೊದಲನೇ ಬಾರಿ ಹೋದ ದೂತರಾಗಿ ಹೋದಾಗ ಮುಷ್ಟಿ ಪ್ರಹಾರ ಕೊಟ್ಟು ಸಂತರ್ಜನಾಗ್ರೋತ್ತರ ವೇಷಕ್ಕೆ ಹೋದ ಅಂತ ಹೇಳಿದ್ದಾರೆ. ಸೀತಾ ಸಂತರ್ಜನಾಗ್ರೆ ಸೀತೆಯನ್ನ ಹೆದರಿಸಿದಕ್ಕೆ ಹೆದರಿಸಿ ಬಂದ್ರು ಅಂತ ಉತ್ತರ ಕೊಟ್ಟಿದ್ದಾರೆ. ಆಯ್ತಾ ಇಲ್ಲ ಪ್ರಶ್ನೆ ಅಂತ ಅರ್ಥ ಆಯ್ತಾ? ನೀವ್ ಅರ್ಥ ಆಯ್ತು ಅಂದ್ರೆ ನಾವು ಪ್ರಶ್ನೆ ಕೇಳ್ಬೇಕಾದ್ರೆ ಹೇಗ್ ಬೇಕಾದ್ರೆ ಪ್ರಶ್ನೆ ಕೇಳ್ತೇವೆ. ಸರಿ, ಎರಡನೇ ಸರ್ಗಕ್ಕೆ ಹೋಗೋಣ. ಕಲಿಯುಗದಲ್ಲಿ ಭಗವಂತನಿಗೆ ಅವತಾರವಿಲ್ಲದ ಕಾರಣ ಕಲಿಯುಗದ ರಕ್ಷಣೆಗಾಗಿ ನಾರಾಯಣ ಯಾರನ್ನು ಅವತರಿಸಲು ಆದೇಶ ಮಾಡಿದ? ಇದೊಂದು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ವಾಯುದೇವರ ಅವತಾರದ ಹಿನ್ನೆಲೆಯನ್ನು ಹೇಳುವಂತಹದ್ದು ಎರಡನೇ ಸರ್ಗ. ಇದರಲ್ಲಿ ಭಗವಂತನಿಗೆ ತ್ರಿಯುಗ ಅಂತ ಹೆಸರು. ತ್ರಿಯುಗ ಕೂತಿ ಎನ್ನಬಾರದು, ತ್ರಿಯುಗ ಅಂತ ದೇವರಿಗೆ ಹೆಸರು. ತ್ರಿಯುಗ, ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡ್ತಾನಾದ್ರಿಂದ ದೇವರಿಗೆ ತ್ರಿಯುಗ ಅಂತ ಹೆಸರು. ಆ ತ್ರಿಯುಗನಾಗಿರುವಂತಹ ಭಗವಂತ ಕಲಿಯುಗದಲ್ಲಿ ತುಂಬಾ ಅಸುರ ಜನರೇ ಜಾಸ್ತಿ ಇರ್ತಾರಾದ್ರಿಂದ ನಾನು ಅವತಾರ ಮಾಡೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ಭಗವಂತ ಮಾಡಿದ್ದಾನೆ. ಆದ್ರಿಂದ ಈಗ ಭಗವಂತ ಹೇಳಿದ, ಯಾವಾಗ ಯಾವಾಗ ಧರ್ಮದ ಹಾನಿ ಆಗುತ್ತೋ ಅವಾಗ ನಾನು ಅವತಾರ ಮಾಡ್ತೇನೆ ಅಂತ ಹೇಳಿದ್ದಾನೆ ಭಗವಂತ. ಆದ್ರೆ ಧರ್ಮದ ವಿಪ್ಲವ ಕಲಿಯುಗದಲ್ಲಿ ಆಗ್ತಾ ಇದೆ. ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ ಭಗವತ್ ಚಿಂತನೆ, ಭಗವಂತನ ಗುಣ ಪರಿಪೂರ್ಣನಾದವನು ಭಗವಂತ ಅನ್ನುವುದು ಮಾಯಾವಾದ ಮತದಿಂದ ಮರೆಮಾಚಿ ಹೋಗ್ತಾ ಇದೆ. ಇಂಥ ಪ್ರಸಂಗದಲ್ಲಿ ದೇವರ ಅವತಾರ ಮಾಡಲ್ಲ. ಇನ್ನ ಇತರ ದೇವತೆಗಳನ್ನ ಅವತಾರ ಮಾಡಿ ಅಂತ ಹೇಳಬೇಕು. ಇತರ ದೇವತೆಗಳ ಅವತಾರ ಮಾಡಿದ್ರು ಕೂಡ ಏನೋ ಪ್ರಯೋಜನ ಇಲ್ಲ. ಯಾಕೆ ಅಂದ್ರೆ ಈಗ ಮಣಿಮಂತನೇ ಮೊದಲಾದ ವ್ಯಕ್ತಿಗಳಲ್ಲಿ ಕಲಿಯ ಪ್ರವೇಶ ಇದೆ. ಇತರ ದೇವತೆಗಳಿಗೆ ಆ ಕಲಿಯನ್ನ ಜೀರ್ಣ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ. ಅದು ದೃಷ್ಟಾಂತ ದ್ವಾಪರ ಯುಗದಲ್ಲಿ ನಡೆದೋಗಿದೆ. ಕೃಷ್ಣಯಿಂದಾಗಲೇ ಎಷ್ಟೋ ಜನ ದುರ್ಯೋಧನ ಪಕ್ಷಕ್ಕೆ ಸೇರಿ ಆ ಕಲಿಯ ಬಾಧೆಗೆ ತುತ್ತಾಗಿದ್ದಾರೆ. ಹಾಗಾಗಿ ಯಾವ ದೇವತೆಗಳಿಗೂ ಅವತಾರ ಮಾಡಬಹುದೇ ವಿನಃ ಕಲಿಯನ್ನ ನಿಗ್ರಹ ಮಾಡಿ ಮಾಯಾವಾದ ಮತವನ್ನ ಖಂಡನೆ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ. ದೇವರು ಅವತಾರ ಮಾಡಲ್ಲ. ಇಂತಹ ಕ್ರಿಟಿಕಲ್ ಸಮಸ್ಯೆ ಇದ್ದಾಗ ಭಗವಂತ ಏನ್ ಮಾಡಿದ, ಯಾರಿಗೆ ಅವತಾರ ಮಾಡಲಿಕ್ಕೆ ಆದೇಶ ಮಾಡಿದ ಅಂದ್ರೆ, ಕಲಿಯ ಬಾಧೆ ಇಲ್ಲ, ತತ್ವಜ್ಞಾನ ಸರಿಯಾಗಿ ಇದೆ, ಹತ್ತಾರು ಜನರ ಸಂಶಯವನ್ನ ಪರಿಹರಿಸುವಂತಹ 32 ಲಕ್ಷಣಗಳಿದೆ, ಆದ್ರಿಂದ ಈ ಮುಖ್ಯ ಪ್ರಾಣನೇ ಅವತಾರ ಮಾಡಲಿ ಅಂತ ಭಗವಂತ ಸರ್ವಜ್ಞರಾದ ಮುಖ್ಯ ಪ್ರಾಣನನ್ನ ನೀನು ಭೂಮಿಯಲ್ಲಿ ಅವತಾರ ಮಾಡು ಅಂತ ಹೇಳಿದ. ಯಾರನ್ನ ಅವತಾರ ಮಾಡ್ಲಿಕ್ಕೆ ಆದೇಶ ಮಾಡಿದ ಅಂದ್ರೆ ಮುಖ್ಯ ಪ್ರಾಣನನ್ನ ಆದೇಶ ಮಾಡಿದ. ಮುಖ್ಯ ಪ್ರಾಣನಿಗೆ ಯಾಕೆ ಹೇಳಿದ ಅಂತ ಮತ್ತೆ ಅಲ್ಲಿ ಏನಾದ್ರೂ ಅವಾಂತರ ಪ್ರಶ್ನೆ ಕೇಳಿದ್ರೆ ನೀನು ಹೇಳಬೇಕು, ಎಲ್ಲರಿಗೂ ಕಲಿಬಾಧೆ ಇದೆ, ಆ ಮಾಯಾವಾದವನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ದೇವತೆಗಳಿಗೂ ಕಲಿಯುಗದಲ್ಲಿ ಕಷ್ಟ ಇದೆ. ಆ ದೃಷ್ಟಿಯಿಂದ ಆ ದೇವತೆಗಳಿಗೆ ಶ್ರೇಷ್ಠನಾಗಿರುವಂತಹ ವಾಯುದೇವ ಅವನಿಗೆ ಕಲಿಯ ಬಾಧೆ ಇಲ್ಲ, ಆದ್ರಿಂದ ಅವನನ್ನ ಕಳಿಸಿಕೊಟ್ರು ಅಂತ ಹೇಳಬೇಕು. ಆಮೇಲೆ ಎರಡನೆಯ ಪ್ರಶ್ನೆ, ಅನಂತಾಸನ ದೇವರು ಒಬ್ಬ ಅಕುಶಲನಲ್ಲಿ ಪ್ರವೇಶಿಸಿ ಧ್ವಜಸ್ತಂಭನ ತುದಿಯಲ್ಲಿ ನಿಂತು ನೀಡಿದ ಸಂದೇಶವೇನು? ಅನಂತಾಸನ ಉತ್ಸವದ ಸಂದರ್ಭದಲ್ಲಿ ಒಂದು ಧ್ವಜಸ್ತಂಭವನ್ನ ಕಟ್ಟುತ್ತಾರೆ, ಇವತ್ತು ಕಾಣುವ ಕಲ್ಲಿನ ಸ್ತಂಭ ಅಲ್ಲ, ಅದರ ಮೇಲೆ ಮತ್ತೊಂದು ಸ್ತಂಭವನ್ನ ಕಟ್ಟುತ್ತಾರೆ. ಅದರ ಮೇಲೆ ಒಬ್ಬ ನೈಪುಣ್ಯವೇ ಇಲ್ಲದ ದಟ್ಟನಾದ ಪುರುಷ ಅವನು ಬಡಬಡಬಡ ಹತ್ತಿ ಮೇಲೆ ಹೋಗ್ತಾನೆ. ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ, ಅಲ್ಲ ಇವನಿಗೆ ನೆಲದ ಮೇಲೆ ನಡೀಲಿಕ್ಕೆ ಬರುತ್ತಿರಲಿಲ್ಲ, ಧ್ವಜದ ಸ್ತಂಭದ ಮೇಲೆ ಹೇಗೆ ಹತ್ತಿದ ಅಂತ ಕುತೂಹಲದಲ್ಲಿ ನೋಡಿದಾಗ ಅವನ ಒಳಗಡೆ ಅನಂತಾಸನ ಭಗವಂತ ಪ್ರವೇಶ ಮಾಡಿದ್ದಾನೆ ಎಂಬುದು ಜನಗಳಿಗೆ ಅರ್ಥವಾಗುತ್ತೆ. ಕೇಳಿ ಕೇಳಿ ಅಂತ ಅವನ ಎಲ್ಲ ಕಡೆ ಘೋಷಣೆಯನ್ನ ಮಾಡಿ ಸಾಕ್ಷಾತ್ ಅನಂತಾಸನ ದೇವರು ಹೇಳ್ತಾರೆ, ಮಹಾಪುರುಷನ ಅವತಾರವಾಗ್ಲಿಕ್ಕಿದೆ, ಸದ್ಯದಲ್ಲಿಯೇ ಮಹಾಪುರುಷ ಅವತಾರ ಮಾಡ್ತಾನೆ ಇಲ್ಲಿ ಅಂತ ಆ ದಡ್ಡನಾದ ಪುರುಷನಲ್ಲಿ ನಿಂತು ಅನಂತ ಸ್ವಾಮಿ ಎಲ್ಲರ ಮನಸ್ಸಿಗೂ ತುಂಬಾ ಜನಕ್ಕೆ ದುಃಖ ಆಗಿತ್ತು, ನಮ್ ಸರಿಯಾದ ಅಭಿಪ್ರಾಯಗಳೇ ಅರ್ಥ ಆಗ್ತಾ ಇಲ್ಲ, ನಮ್ಮ ಆತ್ಮ ಸಾಧನೆ ಏನ್ ಮಾಡಿಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಜನ ಸಾಧಕರು ಚಿಂತಾಗ್ರಸ್ತರಾದಾಗ ಉತ್ಸವದ ಪ್ರಸಂಗದಲ್ಲಿ ಅನಂತಾಸನ ಆ ದಡ್ಡ ಪುರುಷನಲ್ಲಿ ಪ್ರವೇಶ ಮಾಡಿ ಹೆದರಬೇಡಿ, ಸದ್ಯದಲ್ಲೇ ಒಬ್ಬ ಮಹಾಪುರುಷನ ಅವತಾರವಾಗುತ್ತೆ, ಅವನು ನಿಮ್ಮ ಮನಸ್ಸಿನ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡ್ತಾನೆ ಅಂತ ಆ ಭಗವಂತ ಹೇಳಿದ. ಮುಖ್ಯ ಪ್ರಾಣದೇವರು ಅವತಾರ ಮಾಡಲು ಯಾವ ಕುಲವನ್ನು ಆರಿಸಿಕೊಂಡರು? ಯಾವ ಕುಲವನ್ನು ಆರಿಸಿಕೊಂಡರು ಅಂದ್ರೆ ಮದ್ದಿಗೇಹ ಭಟ್ಟರ ಕುಲವನ್ನೇ ಆರಿಸಿ, ನಡಿಲ್ಲಾಯ ಕುಲ ಅಂತ ಹೇಳಬೇಕು. ಮದ್ದಿಗೇಹ ಭಟ್ಟರ ಮನೆಯಲ್ಲಿ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಯಾಕೆ ಅಂತ ಕೇಳಿದ್ರೆ ಮದ್ದಿಗೇಹ ಭಟ್ಟರ ಯೋಗ್ಯತೆ ಅಷ್ಟಿತ್ತು, ಅವರು ಮಾಡಿದ ತಪಸ್ಸು ಅವರ ಯೋಗ್ಯತೆ ಎಲ್ಲ ತುಂಬಾ ದೊಡ್ಡದಿತ್ತು, ಆದ್ರಿಂದ ಅಲ್ಲಿ ಅವತಾರ ಮಾಡಬೇಕು ಅಂತ ಆರಿಸಿಕೊಂಡ್ರು. ವೇದಾದ್ರಿ ಮತ್ತು ರಡಿದ ಪೀಠ ಪುರಾಧಿವಾಸಿಯಾದ ಅನಂತಾಸನ ಯಾವ ಗ್ರಾಮಕ್ಕೆ? ವೇದಾದ್ರಿ ಸದೃಢದ ಪೀಠ ಪುರೇಶ್ವರಾಭ್ಯಾಂ ಗ್ರಾಮೋ ವಿಭೂಷಿತರ ಶಿವರೂಪ್ಯ ನಾಮ ಹೇಮಾದಿರಾಜ ವಿಭುರಾಜ ನಿಲಾಮೃತಾವಸ್ತಸ್ಯಾಭವದ್ಗುರುಗುಣ ತಲು ಮೂಲಭೂಮಿ ಅಂತ ಎರಡನೇ ಸರ್ಗದಲ್ಲಿ ಹೇಳಿದ ಅಭಿಪ್ರಾಯ. ವೇದಾದ್ರಿ ಹಾಗೂ ರಜದ ಪೀಠ ಪುರಾಧಿ ಪುರ ರಜದ ಪೀಠ ಪುರ ಇದರಲ್ಲಿ ನೆಲೆ ನಿಂತಿರುವಂತಹ ಅನಂತಾಸನ ಯಾವ ಗ್ರಾಮಕ್ಕೆ ಅಲಂಕಾರದಂತೆ ಇದ್ದಾನೆ ಅಂತ ಪ್ರಶ್ನೆ ಕೇಳಿದ್ರೆ ಶಿವಳ್ಳಿ ಗ್ರಾಮಕ್ಕೆ ಅಂತ ಉತ್ತರ ಕೊಡಬಹುದು, ಅಥವಾ ಶಿವರೂಪ್ಯ ಗ್ರಾಮ ಅಂತ ಸಂಸ್ಕೃತದಲ್ಲಿ ಶಿವರೂಪ್ಯ ಗ್ರಾಮ, ಕನ್ನಡದಲ್ಲಿ ಶಿವಳ್ಳಿ ಗ್ರಾಮ, ಶಿವಬೆಳ್ಳಿ ಶಿವಳ್ಳಿ ಈ ರೀತಿ ಹೆಸರುಗಳಿಂದ ಕರೀತಾರೆ. ಮದ್ದಿಗೇಹ ಭಟ್ಟರ ಮೂಲ ಸ್ಥಳ ಯಾವುದು ಅಂದ್ರೆ ಶಿವಳ್ಳಿ ಗ್ರಾಮ ಅಂತ ಉತ್ತರ ಕೊಡಬೇಕು. ಮದ್ದಿಗೇಹ ಭಟ್ಟರ ವಾಸ ಸ್ಥಳ ಯಾವುದು ಅಂತ ಕೇಳಿದ್ರೆ ಪಾರಿದ ಕ್ಷೇತ್ರ ಅಂತ ಉತ್ತರ ಕೊಡಬೇಕು. ಮದ್ದಿಗೇಹ ಭಟ್ಟರು ಎಲ್ಲರಿಗೂ ಸಂತೋಷವನ್ನು ಹೇಗೆ ಉಂಟು ಮಾಡ್ತಾ ಇದ್ರು, ತಮ್ಮ ಬದುಕನ್ನ ಎಷ್ಟು ಸಾರ್ಥಕವಾಗಿ ಕಳೀತಾ ಇದ್ರು ಅಂತ ಪ್ರಶ್ನೆ. ಅಂದ್ರೆ ಉಡುಪಿಯಲ್ಲಿ ಭಗವಂತನ ಕಥೆಗಳನ್ನ ಹೇಳುವುದು, ಪ್ರವಚನ ಮಾಡುವುದು ಎಲ್ಲ. ಗೋವಿಂದನ ಸಂಕೀರ್ತನೆಗಳನ್ನು ಹೇಳಿಕೊಡ್ತಾ ಇದ್ರು, ಒಂದು ರೀತಿ ಧಾರ್ಮಿಕ ಆಂದೋಲನವನ್ನೇ ಮಾಡಿದ, ಪಾಠ ಪ್ರವಚನದಲ್ಲಿ ಆಸಕ್ತರಾದ ಮದ್ದಿಗೇಹ ಭಟ್ಟರು, ಆದ್ರಿಂದಲೇ ಅಲ್ಲಿ ಮಧ್ವಾಚಾರ್ಯರು ಅವತಾರ ಮಾಡಿದ್ರು. ಯಾವುದೋ ಒಂದು ಮಿತ್ರ ಸಮಾಜ ಹೋಟೆಲ್ ಇಟ್ಕೊಂಡ್ ಬಿಟ್ಟಿದ್ರೆ ಮಧ್ವಾಚಾರ್ಯರೇನು ಮಾಡ್ತಿರ್ಲಿಲ್ಲ. ಆದ್ರಿಂದ ಬ್ರಾಹ್ಮಣನಾದವನು ಬ್ರಾಹ್ಮಣ್ಯಕ್ಕೆ ಬೆಲೆ ತುಂಬಿದಾಗ ಭಗವಂತ ತಾನು ಅಲ್ಲಿ ಅವತಾರ ಮಾಡ್ತಾನೆ. ಹಾಗಾಗಿ ಮದ್ದಿಗೇಹ ಭಟ್ಟರ ವ್ಯಕ್ತಿತ್ವ ತುಂಬಾ ಪ್ರಾಮಾಣಿಕವಾಗಿತ್ತು, ಹಾಗಾಗಿ ಮದ್ದಿಗೇಹ ಭಟ್ಟರು ಅಲ್ಲಿ ಅವತಾರ ಮಾಡಿದ್ರು. ತತ್ವಜ್ಞಾನದ ನಿಧಿಯಾದ ಮಗನನ್ನು ಪಡೆಯಲು ಮಧ್ಯಗೇಹಭಟ್ಟರು ಯಾರನ್ನು ಶರಣ ಹೊಂದಿದರು? ನನಗೆ ಸುಮ್ಮನೆ ಒಂದು ಪೌರೋಹಿತ್ಯ ಸಾಫ್ಟ್ವೇರ್ ಆಗುವ ಮಗ ಬೇಕು ಅಂತ ಬಯಸಲಿಲ್ಲ ಮಧ್ಯಗೇಹಭಟ್ಟರು. ಸರಿಯಾದ ಜ್ಞಾನ ಇರಬೇಕು, ಅಯಥಾರ್ಥ ಜ್ಞಾನವನ್ನ ಹತ್ತಿಕ್ಕುವಂತಹ ಸಾಮರ್ಥ್ಯ ಇರಬೇಕು. ಅಂಥ ಒಬ್ಬ ಜ್ಞಾನಿಯಾದ ಮಗ ನನಗೆ ಬೇಕು ಅಂತ ಮಗ ಯಾರನ್ನ ಶರಣ ಹೊಂದಿದರು ಅಂದ್ರೆ ಅನಂತ ಪದ್ಮನಾಭ, ಅನಂತಾಸನ, ನಾರಾಯಣ, ಕುಲಪತಿಂ ಶರಣಂ ವ್ರಜೇಮ ಅಂತ ನಾರಾಯಣನನ್ನ, ಅನಂತಾಸನನ್ನ, ನಾರಾಯಣ ಬೇರೆ ಇಲ್ಲ, ಅನಂತಾಸನ ಬೇರೆ ಅಲ್ಲ. ಕೆಲವರು ಅನಂತಾಸನನ್ನ ರುದ್ರ ಅಂತಾರೆ, ಅದೆಲ್ಲ ತುಂಬಾ ತಪ್ಪು. ಅನಂತಾಸನ ಲಿಂಗ ರೂಪದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಇದ್ದಾನೆ, ಲಿಂಗ ರೂಪದಲ್ಲಿ ರುದ್ರ, ರುದ್ರನ ಒಳಗಡೆ ವಿಷ್ಣು ಅಂತೆಲ್ಲ ಹೀಗೆ ಹೇಳಬಾರದು, ಲಿಂಗ ರೂಪದಲ್ಲಿ ನಾರಾಯಣನೇ ಇದ್ದಾನೆ, ಅವನಲ್ಲೇ ಶರಣ ಹೊಕ್ಕಿದರು ಅಂತ ಉತ್ತರವನ್ನು ಹೇಳಬೇಕು. ಸತ್ಪುತ್ರ ಪ್ರಾಪ್ತಿಗಾಗಿ ರಡತಪೀಠ ಪುರಾಧಿವಾಸಿಯಾದ ಅನಂತಾಸನನ್ನು ಮಧ್ಯಗೇಹ ಭಟ್ಟರು ಎಷ್ಟು ವರ್ಷ ಆರಾಧನೆ ಮಾಡಿದ್ರು ಅಂದ್ರೆ 12 ವರ್ಷ ಅಂತ ಹೇಳಬೇಕು. ಹೇಗೆ ಮಾಡಿದ್ರು ಅಂತ ಕೇಳಿದ್ರೆ ಭಗವತ್ ಪ್ರೀತಿಗಾಗಿ ಮಾಡಿದ ವ್ರತಗಳೇನು, ಹೇಗೆ ಸೇವೆ ಮಾಡಿದ್ರು ಅಂದ್ರೆ ತೀವ್ರ ಪಯೋರಥ ಮುಖೈರ್ ವಿವಿಧೈ ವ್ರತಾಗ್ರೈರ್ ಜಾಯಾಪತಿ ಗುಣಗಣಾರಣವು ಪುತ್ರ ಕಾಮವು ಅಂತ ಪಯೋರಥ, ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಏನೆಲ್ಲ ಏಕಾದಶಿ ಅನುಷ್ಠಾನ, ಪ್ರತಿಯೊಂದು ವ್ರತಗಳನ್ನು ಕೂಡ 12 ವರ್ಷಗಳ ಕಾಲ ಈ ಮಧ್ಯಗೇಹ ದಂಪತಿಗಳು ಆಚರಣೆಯನ್ನ ಮಾಡಿದ್ರು. ಮುಖ್ಯ ಪ್ರಾಣದೇವರ ಅವತಾರವಾದ ಸ್ಥಳ ಯಾವುದು? ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ತೋರುತ್ತೆ ಪಾಜಕ ಅಂತ, ಆ ಉತ್ತರವನ್ನು ಹೇಳಬಾರದು. ಮುಖ್ಯ ಪ್ರಾಣದೇವರು ಬಂದು ಮೊದಲು ಆ ಅನಂತಾಸನಿಗೆ ನಮಸ್ಕಾರ ಮಾಡಿ ಅದಾದ ಮೇಲೆ ಮಧ್ಯಗೇಹ ದಂಪತಿಗಳ ವೇದವತಿಯ ಗರ್ಭಕ್ಕೆ ಪ್ರವೇಶ ಮಾಡಿದ್ದು. ಹಾಗಾಗಿ ಅವತಾರ ಮೊದಲು ಎಲ್ಲಿ ಮೊದಲು ಇಳ್ಕೊಂಡು ಬಂದ್ರು ಅಂದ್ರೆ ರಜತ ಪೀಠಪುರ ಅನಂತಾಸನದ ಬಳಿ ಅಂತ ಉತ್ತರ ಕೊಡಬೇಕು. ಮಧ್ವಾಚಾರ್ಯರ ಅವತಾರ ಕಾಲದಲ್ಲಿ ಲೋಕದ ಮನುಷ್ಯರಿಗೆ ಅವತಾರ ಸತ್ಪುರುಷರ ಅವತಾರವಾಗ್ತಾ ಇದೆ ಅಂತ ಸೂಚನೆ ಕೊಟ್ಟ ಶಬ್ದ ಯಾವುದು ಅಂತ, ಅಲ್ಲಿ ಶಬ್ದಗಳು ಬೇರೆ ಇದೆ, ಕೇಳಿದ ಶಬ್ದ ಯಾವುದು ಅಂತ ಅಂದ್ರೆ ಮಧ್ವಾಚಾರ್ಯರು ಅವತಾರ ಮಾಡುತ್ತಾ ಇದ್ದಾರೆ ಅನ್ನುವ ಒಂದು ಒಳ್ಳೆಯ ದೈವಿ ಸೂಚನೆ ಬಂತು. ಹೇಗೆ ಬಂತು ಅಂದ್ರೆ ದೇವಲೋಕದ ದುಂದುಬಿಗಳ ನಾದ ಕೇಳಿಸ್ತು, ಯಾರು ಭೂಲೋಕದಲ್ಲಿ ನಗಾಡಿ ಬಾರಿಸಲಿಲ್ಲ, ಆಕಾಶದಲ್ಲಿ ಕೇಳಿಸ್ತು, ಅದು ಮೋಡದ ಶಬ್ದ ಆಗಿರ್ಲಿಲ್ಲ, ದುಂದುಬಿಯ ನಾದದ ಹಾಗೆ ಇತ್ತು. ಹಾಗಾಗಿ ಏನೋ ಒಳ್ಳೆಯದಾಗುತ್ತೆ ದೇವಲೋಕದ, ಅದನ್ನು ಕೇಳಬೇಕಾದ್ರೆ ಮನಸ್ಸಿಗೆ ಸಂತೋಷವಾಯಿತು, ದೇವಲೋಕದ ನಗಾರಿಗಳ ಶಬ್ದದಿಂದ ಸತ್ಪುರುಷನ ಅವತಾರವಾಗ್ತಾನೆ ಅಂತ ಸಜ್ಜನರ ಮನಸ್ಸಿಗೆ ಬಂತು. ದೇವದುಂದುವಿಯ ನಾದ ಅಂತ ಉತ್ತರ ಕೊಡಬೇಕು. ಮಧ್ವಾಚಾರ್ಯರಿಗೆ ನಾಮಕರಣದ ಸಮಯದಲ್ಲಿ ತಂದೆ ಇಟ್ಟ ಹೆಸರು ವಾಸುದೇವ ಅಂತ ಉತ್ತರ. ವಾಸುದೇವನಿಗೆ ಹಾಲು ಕುಡಿಯಲು ಅನುಕೂಲವಾಗಲೆಂದು ಗೋದಾನ ಮಾಡಿದ ಸಾಧಕ ಅವನ ಹೆಸರು ಪೂರ್ವಾಲಯ ಅಂತ ಸಂಸ್ಕೃತದಲ್ಲಿ, ಮೂಡಿಲ್ಲಾಯ ಅಂತ ಮಧ್ವಾಚಾರ್ಯರಿಗೆ ಜ್ಞಾನ ಕಥೆಯಲ್ಲಿ ಹಾಲನ್ನ ಕೊಡಲಿಕ್ಕೆ ಕೊಟ್ಟವನ್ನ ಕೊಟ್ಟಿದ್ದಕ್ಕೆ ಮೋಕ್ಷಕ್ಕೆ ಉಪಯೋಗ ಆಗುವ ಜ್ಞಾನವನ್ನೇ ಮಧ್ವಾಚಾರ್ಯರು ಮುಂದೆ ಕೊಡುತ್ತಾರೆ ಅವನಿಗೆ ಅಂತ ಕಥೆ ಹೇಳಿದ್ದಾರೆ. ಸ್ವಾಮಿಯಾದ ಅನಂತಾಸನ, ಅನಂತಾಸನಿಗೆ ಮಧ್ಯಗೇಹ ಭಟ್ಟರು ಒಳ್ಳೆಯ ಮಗುವನ್ನ ಕೊಟ್ಟಿದ್ದಕ್ಕೆ ಏನು ಕಾಣಿಕೆ ಕೊಟ್ರು ಅಂದ್ರೆ ಆ ಮಗುವನ್ನೇ ತೆಗೆದುಕೊಂಡು ಬಂದು ಸಮರ್ಪಣೆ ಮಾಡಿದ್ರು ದೇವರ ಮುಂದೆ. ನಿನ್ನ ಅನುಗ್ರಹದಿಂದ ಹುಟ್ಟಿದ ಮಗು, ದೇವರು ನಮ್ಮ ಬದುಕಿನಲ್ಲಿ ನಮ್ಮ ಬಯಕೆಗಳನ್ನು ಈಡೇರಿಸಿದಾಗ ಆ ಏನು ನಮ್ಮ ಬಯಕೆಗಳಿರುತ್ತೋ ಅದನ್ನೇ ದೇವರಿಗೆ ತಗೊಂಡೋಗಿ ಸಮರ್ಪಣೆ ಮಾಡಬೇಕು. ಪ್ರತಿದಿನ ನಾವು ಮಾಡಬೇಕಾದ ಸತ್ಕರ್ಮ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ನಮಗೆ ಇಷ್ಟವಾದ ಮನೆ, ಹೆಂಡತಿ, ಮಕ್ಕಳು ಎಲ್ಲವನ್ನೂ ಪ್ರತಿದಿನವೂ ಇದು ದೇವರೇ ನೀನು ಕೊಟ್ಟಿದ್ದು ಅಂತ ಅರ್ಪಣೆ ಮಾಡಬೇಕು. ಆ ಭಾವದಿಂದ ತಮ್ಮ ಮಗನನ್ನೇ ಹೋಗಿ ಕಾಣಿಕೆಯಂತೆ ಸಮರ್ಪಣೆ ಮಾಡಿದ್ರು. ರಾತ್ರಿಯ ಸಂಚಾರದಲ್ಲಿ ಪಿಶಾಚ ಬಾಧೆಯಿಂದ ಒಬ್ಬ ರಕ್ತ ಕಾರಿದಾಗ ಅಲ್ಲಿದ್ದವರಿಗೆ ಆದ ಆಶ್ಚರ್ಯವೇನು ಅಂದ್ರೆ ರಾತ್ರಿಯಲ್ಲಿ ಇದ್ದಕ್ಕಿದ್ದಾಗೆ ಸಮರ್ಪಣೆ ಮಾಡಿ ಹೋಗ್ತಾ ಇದ್ರು.
ದಾರಿ ಹೋಗ್ಬೇಕಾದ್ರೆ
ಸಂಚಾರ ಮಾಡಬಾರದು, ಒಂದು ಭೂತ ಅಲ್ಲಿ ಬಂತು ಅವರೆಲ್ಲರನ್ನೂ ಬಾಧಿಸ್ತಾ ಇತ್ತು. ಆ ಭೂತ ಒಬ್ಬರನ್ನ ಹಿಡಿದು ರಕ್ತ ಕಾರಿದ, ಆದ್ರೆ ವಾಸುದೇವನಿಗೆ ಏನೂ ಆಗಲಿಲ್ಲ. ಆ ಭೂತ ಹೇಳಿದ ಸಂಗತಿ ಏನು ಅಂದ್ರೆ ಇವನು ಲೋಕೇಶ್ವರ ಸಭದ ಬಾಲದ ಮಕ್ಕಿಲೇತಿ, ಇವನು 3 ಲೋಕಗಳ ದೊರೆ ಅವನು ವಾಸುದೇವ, ಈ ಮಗು ಸಾಮಾನ್ಯ ಅಲ್ಲ ಅಂತ ಒಂದು ಪಿಶಾಚಿ ಹೇಳಿತು. ಅದನ್ನ ಕೇಳಿ ಆಶ್ಚರ್ಯ ಆಯ್ತು ಅವರಿಗೆ, ಅವ್ರಿಗೇನು ಬಾಧಿಸಲಿಲ್ಲ ಅನ್ನೋದು ಆಶ್ಚರ್ಯ ಅಲ್ಲ. ಆ ಪಿಶಾಚಿಯ ಬಾಯಲ್ಲಿ 14 ಲೋಕದ ಮುಖ್ಯ ಪ್ರಾಣ ಇವನು ಅನ್ನುವ ಅಭಿಪ್ರಾಯ. ವಾಸ್ತವಿಕವಾಗಿ ನಾನು ಯಾವಾಗ್ಲೂ ಹೇಳ್ತೇನೆ, ಮೊದಲು ಆ ಮುಖ್ಯ ಪ್ರಾಣನ ಅವತಾರ ಅಂತ ಭೂಲೋಕದ ವ್ಯಕ್ತಿಗಳಿಗೆ ಅಪ್ಪನಿಂದ ಆರಂಭ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಸಿದ್ದು ರಕ್ತ ಕುಡಿಯುವ ಒಂದು ಪಿಶಾಚಿ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ರಕ್ತ ಕುಡಿಯುವ ಪಿಶಾಚಿಯೇ ವಾಯು ಜೀವೋತ್ತಮ ಅಂತ ಸ್ತೋತ್ರ ಮಾಡಿದೆ. ಇನ್ನ ಅನ್ನ ತಿನ್ನುವ ಮಾನವರು ವಾಯು ಜೀವೋತ್ತಮ ತತ್ವವನ್ನು ವಿಚಾರ ಮಾಡಿಲ್ಲ ಅಂದ್ರೆ ಆ ಪಿಶಾಜಿಗಿಂತ ಕಡೆ ಅಂತ ನಾವು ತಿಳ್ಕೊಳ್ಬೇಕು ಅನ್ನೋ ಅಭಿಪ್ರಾಯದಲ್ಲಿ ಪಂಡಿತಾಚಾರ್ಯರು ಹಾಗೆ ಹೇಳಿದ್ದಾರೆ. ವಾಸುದೇವನಿಗೆ ಏನೂ ಆಗಲಿಲ್ಲ, ಸಣ್ಣ ಮಗುವಾದ ವಾಸುದೇವನನ್ನ ಪೀಡಿಸಲಿಕ್ಕಾಗ್ಲಿಲ್ಲ ಪಿಶಾಚಿಗೆ, ಉಳಿದವರನ್ನೆಲ್ಲ ಪೀಡಿಸಿತು. ಮೂರು ಲೋಕದ ಮುಖ್ಯ ಪ್ರಾಣ ಅಂತ ಆಶ್ಚರ್ಯ ಸಂಗತಿಯನ್ನ ಪಿಶಾಚಿ ಹೇಳಿತು ಅಂತ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ವಾಸುದೇವನನ್ನು ಅವನ ಸಹೋದರಿಯು ಸಮಾಧಾನ ಪಡಿಸಿದ ಬಗೆ ಹೇಗೆ ಅಂತ. ಅಮ್ಮ ಎಲ್ಲೋ ಬೇರೆ ಗೃಹ ಕೆಲಸಕ್ಕೆ ಅಂತ ಹೋದವಳು ಬರಲಿಲ್ಲ, ತುಂಬಾ ಹೊತ್ತಾಯ್ತು, ವಾಸುದೇವನಿಗೆ ಹಸಿವಾಯ್ತು, ಅಮ್ಮ ಬರಲಿಲ್ಲ, ಏನ್ ಮಾಡ್ಲಿ ಅಂತ ಕಂಗಾಲಾಗಿ ದನಗಳಿಗೆ ಬೇಯಿಸಿಟ್ಟ ಹುರುಳಿಕಾಳುಗಳನ್ನ ಕುಳಿತ್ತ ಅಂತ ಕರೀತಾರೆ. ಕುಡು ಅಂತ ತುಳುವಿನಲ್ಲಿ ಕರೀತಾರೆ, ಕನ್ನಡದಲ್ಲಿ ಹುರುಳಿ ಕಾಡು ಅಂತ ಕರೀತಾರೆ. ಒಂದೊಂದೇ ಕಾಳನ್ನ ತಿನ್ನಿಸ್ತಾ ಆರಂಭ ಮಾಡಿದ್ಲು, ಅದ ನಿಲ್ಲಿಸಿದ್ರೆ ಹಳ್ಳಿಕ್ ಆರಂಭ ಮಾಡುದು ಮಗು. ಹಾಗಾಗಿ ಸಿಕ್ಕಾಪಟ್ಟೆ ಹುರುಳಿ ಕಾಳನ್ನೆಲ್ಲ ತಿನ್ನಿಸಿದ್ಲು, ಸಮಾಧಾನ ಪಡಿಸಲಿಕ್ಕೆ ತಿನ್ನಿಸಿದ್ಲು. ಕುಳಿತ್ತ ಕುಡು, ದೊಡ್ಡವರಿಗೂ ಜೀರ್ಣ ಮಾಡಿಕೊಳ್ಳಲಾಗದೇ ಇರುವ ಹುರುಳಿ ಕಾಳನ್ನ ಚಿನ್ನ ಮಗುವಿಗೆ ಏನಾಯಿತು? ಏನೂ ಆಗಲಿಲ್ಲ, ಆರೋಗ್ಯಕರವಾಗಿತ್ತು ಅಂತ ಉತ್ತರ. ಎತ್ತಿನ ಬಾಲವನ್ನು ಹಿಡಿದು ಮನೆಯಿಂದ ಹೊರಟಾಗ ವಾಸುದೇವನಿಗೆ ಎಷ್ಟು ವರ್ಷ? ಒಂದು ದಿನ ಬೆಳಿಗ್ಗೆ ಎದ್ದು ಒಂದು ಎತ್ತಿನ ಬಾಲ ಹಿಡ್ಕೊಂಡು ವಾಸುದೇವ ಹೊರಟು ಬಿಟ್ಟ ಅಂತ ಕಥೆ ಇದೆ. ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಬಂದ ಅಂದ್ರೆ ಏನು, ನಾನು ಮುಂದೆ ಪರಿಯು ರಾಜಕನಾಗ್ತೇನೆ, ಮನೆಯನ್ನ ಬಿಟ್ಟು ಹೋಗ್ತೇನೆ ಎನ್ನುವುದರ ಸೂಚನೆಯನ್ನು ಮೊದಲೇ ಮಾಡ್ತಾ ಇದ್ದ. ಎತ್ತನ್ನ ಆಶ್ರಯಿಸಿ ಹಿಡ್ಕೊಂಡು ಹೊರಟ ಅಂದ್ರೆ ವೃಷಭ ಅಂದ್ರೆ ಧರ್ಮ ದೇವತೆ ಅಂತ ಅರ್ಥ, ಧರ್ಮದ ಬಾಲವನ್ನು ಹಿಡಿದು ನನ್ನ ಸಂಚಾರವಾಗುತ್ತೆ ಅಂತ ಸೂಚನೆ ಮಾಡಿದ. ಅವಾಗ ಇಷ್ಟು ಭಾವನೆಯನ್ನು ತೋರಿಸಿದ ವಾಸುದೇವನಿಗೆ ಎಷ್ಟು ವರ್ಷ ಆಗಿತ್ತು ಅಂದ್ರೆ ಒಂದು ವರ್ಷ ಅಂತ ಉತ್ತರವನ್ನು ಹೇಳಬೇಕು. ಮದ್ದಿಗೆ ಹೇಬಟ್ಟರು ಯಾರಿಂದ ಸಾಲವನ್ನ ಪಡೆದಿದ್ದರು ಅಂದ್ರೆ ಎತ್ತನ್ನ ಮಾರಿದ ವ್ಯಕ್ತಿಯಿಂದ, ಶ್ರೀಮಂತನಿಂದ ಹಣವನ್ನು ತೆಗೆದುಕೊಂಡಿದ್ರು. ಆ ಕಥೆಯೆಲ್ಲ ಮಧ್ವೇಶದಲ್ಲಿ ನೀವು ನೋಡಿರ್ಬೋದು. ಸ್ವಲ್ಪ ಸಾಲವನ್ನ ಗೃಹ ಕೃತ್ಯಕ್ಕಾಗಿ ತೆಗೆದುಕೊಂಡಿದ್ರು ಅಂದ್ರೆ ಶ್ರೀಮಂತನಿಗೆ ಇನ್ನೂ ಹಸುವಿಗಾಗಿ ವಾಸುದೇವನಿಗೆ ಹಾಲು ಕುಡಿಸಬೇಕು ಅಂತ ಒಂದು ಹಸು, ಆ ಹಸುವನ್ನ ಕೊಂಡುಕೊಳ್ಬೇಕಾದ ಒಂದಷ್ಟು ಸಾಲ, ಆ ಸಾಲವನ್ನ ಕೊಡ್ಲಿಕ್ಕಾಗಿರ್ಲಿಲ್ಲ, ತುಂಬಾ ದುಃಖದಲ್ಲಿದ್ರು. ಆ ಒಂದು ದಿನ ಅವನು ಊಟಕ್ಕೆ ತಡೀತಾ ಇದ್ದ. ಆ ಪ್ರಸಂಗದಲ್ಲಿ ತಂದೆ ಮಾಡಿದ ಸಾಲವನ್ನ ತೀರಿಸಬೇಕು ಅಂತ ವಾಸುದೇವ ಮುಂದೆ ಬರ್ತಾನೆ, ಊಟ ಕರೀತಾನಪ್ಪ, ಇಲ್ಲ ಇವನಿಗೆ ಸಾಲ ಕೊಡಬೇಕು, ನಿಜನೇ ಪ್ರತಿದೀಪ್ಸಿತೇಪಿ, ಅವನಿಗೆ ಅವನ ಹಣವನ್ನು ಕೊಡಬೇಕಾಗಿದೆ, ಏನ ನನ್ನ ಹತ್ರ ಹಣ ಇಲ್ಲ ಅಂದಾಗ ವಾಸುದೇವ ಬಂದು ಹುಣಿಸೆ ಬೀಜಗಳನ್ನ ಕೊಟ್ಟ. ಅದರಿಂದ ಅವನಿಗೆ ಪುರುಷಾರ್ಥ ಲಾಭ ಆಗಿ ಹೋಗಿ ಸಮಾಧಾನ ಪಟ್ಟುಕೊಂಡು ಬಿಟ್ಟ ಅಂತ ಕಥೆ ಇದೆ. ಮೊದಲು ಎತ್ತಿ ಯಾರಿಂದ ಸಾಲವನ್ನು ಪಡೆದಿದ್ದರು ಅಂತ, ಎತ್ತನ್ನು ಮಾಡಿದ ಶ್ರೀಮಂತನಿಂದ ಅಂತ. ತಂದೆ ಮಾಡಿದ ಸಾಲವನ್ನು ತೀರಿಸಲು ವಾಸುದೇವ ಏನು ಮಾಡಿದ ಅಂದ್ರೆ ಹುಣಸೆ ಬೀಜಗಳನ್ನ ಕೊಟ್ಟ. ಅಂದ್ರೆ ಕೆಲವರು ಹೇಳ್ತಾರೆ ಹುಣಸೆ ಬೀಜವೇ ಬಂಗಾರ ಆಗಿಬಿಡ್ತು ಅಂತ, ಬಂಗಾರ ಅಲ್ಲ ಅದು ಪುರುಷಾರ್ಥವಾಯ್ತು ಅಂತ ಉತ್ತರ ಕೊಟ್ಟಿದ್ದಾರೆ. ಪುರುಷಾರ್ಥ ಮಹೋವಿಶಿಷ್ಟಂ ಅಂತ, ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥವನ್ನೇ ಕೊಟ್ಟ ಹುಣಸೆ ಬೀಜದ ನೆಪದಲ್ಲಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಎರಡು ಸರ್ಗಗಳ ಚಿಂತನೆ ಇಲ್ಲಿಗೆ ಮುಕ್ತಾಯವಾಗಿದೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸಮಗ್ರ ಸಮಧ್ಯ ವಿಜಯವನ್ನ